ஸ்ரீகுருப்போ நம. ஹரி ஓம். அஜக்ரீவம் சிதானந்த விக்ரஹம் சதனுக்ரஹம் கஷக்ரீவச்சிதம் ஷாபான்மணிக்ரீவ விமோசனம் ஸ்வநாமகிரஹணாதேவாநிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜானரசரணசே உத்துங்கவாக்தரங்காய மத்வதுக்தாத்வயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலருக்னசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதிசு வித்யாபாதசாரிணஃ இஷ்டதாம் கஷ்டஹர்த்ருன்னஹ வித்யாமான்யான் முனீன் நமஹ. வாஜராஜபதத்வந்த்வ வாரிஜாசக்தமானசான் விஸ்வப்ரியகுருன் வந்தே மந்தோஹம் தேவி சுத்தயே. சத்யம் சத்யம் புனஸ்ஸத்யம் விஷ்ணுதீர்த்தப்ரசாததஃ சர்வே காமா பவந்தேவ ஷபதோ பிம்ப சந்நிதௌ சிந்தாமணிம் அவஹத்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேமதீர்த்தம் வந்தேக்யபீஷ்டதம் ஸ்ரீ குருப்யோ நம. ஹரி ஓம். ஜலஜேஷ்டநிபாகாரம் ஜகதீஷபதாஶ்ரயம் ஜகதீதலவிக்யாதம் ஜகந்நாதகுரும் பஜே. ஹரிகாமிருத்தசார குருகள கருணதிந்த ஆபனித்து பேருளுவ பரமபகவத் பக்தரு இதனு ஆதரதி கேளுவது. ஹரிகாமிருத்தசாரவன்ன பிராரம்ப மாடுத்த ஜெகநாதாசவரியரு தாவு ஏனு ஹேளபேகு அந்த அந்துகொண்டு அதன்ன பல்லவியல்லி திளிஸ்கொடுத்தா இருந்தார். இல்லி ஏனு விசேஷவாகிருத்தக்கந்த விஷயவன்ன திளிஸ்லிக்கு ஹொரட்டிதீரா அந்தரே இல்லி ஹேளதா இருந்தார். ஹரிகாமிருத சாரவன்ன பேளுவ அந்த பிரதிஜா மாடத்தா இருந்தார். ஹரிகாமிருத சார பேளுவ அந்த இல்லி ஹரிகதா அந்த அர்த்த ஏன் ஹரிகதா எம்ப இப்தக்கே விசேஷவாக ஹெடுத்தா இருந்தார். ஹரி அந்த அரண்யகாச்சாரியரு ஷோடஸ்ரீ கிரந்தத்தில் தெரிசிக்கொடுத்தாரு. ಎಲ್ಲರ ಹೃದಯ ಕಮಲದಲ್ಲಿರುವಂತಹ ಬಿಂಬರೂಪಿ ಭಗವಂತನಿಗೆ ಹರಿ ಎಂಬ ರಹಸ್ಯ ನಾಮವಿದೆ. ಹರಿರಿತಿ ರಹಸ್ಯಂ ನಾಮ ಅಂದ್ರು ಎಲ್ಲರ ಹೃದಯಗತನಾಗಿರತಕ್ಕಂಥ ಬಿಂಬರೂಪಿ ಭಗವಂತ ಅವನಿಗೆ ಹರಿ ಅಂತ ಹೆಸರು. ಯಾಕವನಿಗೆ ಹರಿ ಅಂತ ಹೆಸರು ಅಂದರೆ ಹರತಿ ಅತ್ಯಂತ ಅನಿಷ್ಟ ನಮಗೆ ಮಹಾ ಅನಿಷ್ಟಕರವಾದ್ದು ಯಾವುದು ಅಂದ್ರೆ ಸಂಸಾರ. ಈ ಸಂಸಾರವನ್ನ ಪೂರ್ಣವಾಗಿ ನಾಶ ಮಾಡ್ತಾನಾದ್ದರಿಂದ ಭಗವಂತನಿಗೆ ಹರಿ ಅಂತ ಹೆಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಹೃದಯ ಕಮಲದಲ್ಲಿ ಇದ್ದುಕೊಂಡು ಸಕಲೇಂದ್ರಿಯಗಳ ವ್ಯಾಪಾರವನ್ನ ತಾನು ಮಾಡಿ ದೇವತೆಗಳ ಮೂಲಕ ಮಾಡಿಸುವಂಥ ಭಗವಂತ ಬಿಂಬರೂಪಿ ಭಗವಂತ ಏನಿದ್ದಾನೆ ಅವನನ್ನೇ ಇಲ್ಲಿ ಹರಿ ಅಂತ ಕರೆದರು. ಅವನ ಕಥೆಯನ್ನು ನಾವು ಹೇಳಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ಕಥಾಶಬ್ದಕ್ಕರ್ಥ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಮನಸ್ಸಿನಲ್ಲಿ ನಿಂತು ದೇವತೆಗಳ ಮೂಲಕ ದೈತ್ಯರ ಮೂಲಕ ಮಾಡಿ ಮಾಡಿಸುವಂತಹ ಬಿಂಬಕ್ರಿಯಾ ಏನಿದೆ ವ್ಯಾಪಾರ ಅದನ್ನು ಇಲ್ಲಿ ಕಥಾ ಅಂತ ಕರೀತಾ ಇದ್ದಾರೆ. ಇದನ್ನು ನೋಡಬೇಕಾದ್ರೆ ಭಾಗವತಕ್ಕೆ ಹೋಗಬೇಕಾಗುತ್ತೆ. ಭಾಗವತದಲ್ಲಿ ಭಗವಂತನ ಉಪಾಸನಾ ಕ್ರಮ ಹೇಗೆ ಎಂಬ ಪ್ರಶ್ನೆ ಬಂದಾಗ ಪ್ರಿಯವ್ರತರಾದರ ಚರಿತ್ರೆಯನ್ನು ತಿಳಿಸಿಕೊಡುತ್ತಾ ಅಲ್ಲಿ ಪ್ರಿಯವ್ರತರಾದರ ಕುರಿತು ಒಂದು ಮಾತು ಹೇಳುತ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಎಂದು ಅವರ ಕುರಿತು ಒಂದು ಮಾತು ಹೇಳ್ತಾರೆ. ಅವರು ಚಿಂತನೆ ಮಾಡಿದ ಒಂದು ವಿಶೇಷವಾದ ಅನುಷ್ಠಾನ ಮಾಡಿದಂತಹ ಕ್ರಮ ಯಾವುದು ಅಂದರೆ ಹೇಳುತ್ತಾರೆ, ವಾಸುದೇವೇ ಭಗವತಿ ಭಗವಂತ ಬಿಂಬರು ಭಗವಂತನಲ್ಲಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ. ಕಾರಕಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಲ್ಲಿ ನಡೆಯುವ ಕ್ರಿಯಾಕಲಾಪಗಳು ಅಂದ್ರೆ ಇಂದ್ರಿಯಗಳಿಂದ ನಡೆಯುವಂತಹ ಎಲ್ಲ ಚರ್ಯಗಳು. ಆ ಚರ್ಯಗಳಲ್ಲಿ ಭಗವಂತ ತಮ್ಮ ಇಂದ್ರಿಯಗಳಿಂದ ಏನೇನು ವ್ಯಾಪಾರ ಮಾಡಿಸ್ತಾ ಇದ್ದಾನೆ ದೇವತೆಗಳ ಮೂಲಕ, ಆ ದೇವತೆಗಳ ಮೂಲಕ ಮಾಡಿಸುವ ವ್ಯಾಪಾರದಲ್ಲಿ ಭಗವಂತ ಏನೇನು ತನ್ನ ರೂಪಗಳನ್ನು ಪ್ರಕಟ ಮಾಡುತ್ತಾ ಇದ್ದಾನೆ, ಆ ರೂಪಗಳನ್ನೆಲ್ಲ ತಿಳಿದು ತಮ್ಮ ಇಂದ್ರಿಯಗಳಿಂದ ಶರೀರದಿಂದ ಆಗುವ ಪ್ರತಿಯೊಂದು ವ್ಯಾಪಾರದಲ್ಲಿ ದೇವರ ರೂಪಗಳು ಹೇಗೆ ಪುಂಖಾನುಪುಂಖವಾಗಿ ಬರ್ತಾ ಇದೆ ಎಂಬುದನ್ನು ತಿಳಿದು ಆ ರೂಪಗಳನ್ನ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುತ್ತಾ ಬಂದ್ರು. ಐಕ್ಯ ಚಿಂತನಮೇವ ಪರಮಾರ್ಚನಂ ಅಂದ್ರು. ತಮ್ಮಿಂದ ನಡೆಯುವ ಭಗವಂತ ತಮ್ಮೊಳಗೆ ನಿಂತು ಸಕಲೇಂದ್ರಿಯಗಳ ಮೂಲಕ ಮಾಡಿಸುವಂತ ಮನೋವಾಕ್ಕಾಯ ಕರ್ಮಗಳಲ್ಲಿ ಏನೇನು ಭಗವಂತ ಅದ್ಭುತವಾದ ತನ್ನ ರೂಪಗಳನ್ನ ಪ್ರಕಟ ಮಾಡುತ್ತಾನೆ, ಅಂಥ ಭಗವದ್ ರೂಪಗಳನ್ನ ಗುರುಗಳ ಮೂಲಕ, ಗುರುಗಳಾದ ನಾರದರ ಮೂಲಕ ತಿಳಿದು ಆಯಾ ಇಂದ್ರಿಯಗಳಿಂದ ಆಯಾ ವ್ಯಾಪಾರಗಳು ನಡೆದಾಗ ನಿಶ್ಚಯ ಜ್ಞಾನದಿಂದ ಆ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದು ಅಂದರೆ ಬಿಂಬನಿಗೆ ಸಕಲೇಂದ್ರಿಯ ವ್ಯಾಪಾರಗಳನ್ನ ನಿನ್ನ ಪೂಜಾ ಅಂತ ಆತನಿಗೆ ಅರ್ಪಣೆ ಮಾಡುವುದೇ ಪ್ರಧಾನ ಸಾಧನ ಅಂದರು. ಇದನ್ನ ಪ್ರತಿಯೊಬ್ಬರೂ ಮಾಡುತ್ತಾ ಬಂದರು. ಪ್ರಹ್ಲಾದರಾದರ ಚರಿತ್ರೆ ತಗೊಂಡಾಗ ಪರ್ಯಟನ್ ಆಸೀನ ಶಯಾನ ಪರ್ಯಟನ್ ಅಶ್ನನ್ ಬ್ರುವನ್ ಏನೇನು ತಾವು ತಿರುಗಾಡತಾ ಕೂಡತಾ ಮಲಗತಾ ಊಟ ಮಾಡತಾ ಏನೇನು ಮಾಡುತ್ತಾ ಇದ್ರು ಚರ್ಯಗಳು ಅಲ್ಲಲ್ಲೆಲ್ಲವೂ ಕೂಡ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಬಂದರು. ಭಗವಂತನ ವ್ಯಾಪಾರಗಳನ್ನ ಆಯಾ ಇಂದ್ರಿಯಗಳ ಚರ್ಯಗಳಲ್ಲಿ ಚಿಂತನೆ ಮಾಡಿದರು. ಅರ್ಥಾತ್ ವಿಶೇಷವಾದ ಬಿಂಬನ ಕ್ರಿಯೆಗಳನ್ನ ಚಿಂತನೆ ಮಾಡುತ್ತಾ ಬಂದರು. ಭಾಗವತದಲ್ಲಿ ಯಾವ ಯಾವ ಭಕ್ತರ ಚರಿತ್ರೆ ತಗೊಂಡರು, ದಕ್ಷ ಪ್ರಜಾಪತಿಗಳು ಭಗವಂತನ ತಪಸ್ಸಿಗಾಗಿ ಕೊಡುತ್ತಾರೆ, ಕೂತಾಗ ಮಾಡುವ ಸ್ತೋತ್ರ ಹಂಸಗುಹ್ಯ ಸ್ತೋತ್ರ. ಆ ಹಂಸಗುಹ್ಯ ಸ್ತೋತ್ರದಲ್ಲೂ ಇದೇ ಹೇಳುತ್ತಾರೆ, ಯಾವನಾದರೆ ನನ್ನ ಸಕಲೇಂದ್ರಿಯಗಳಲ್ಲಿ ನಿಂತು ಎಲ್ಲಾ ವ್ಯಾಪಾರಗಳನ್ನ ಮಾಡಿ ಮಾಡಿಸ್ತಾ ಇದ್ದಾನೋ, ಇಷ್ಟು ಮಾಡಿಸ್ತಾ ಇದ್ರೂ ಕೂಡ ನನಗೆ ಚೂರೂ ಗೊತ್ತಾಗದೆ ಒಳಗೆ ಇದ್ದಾನೋ, ಅಂಥ ಗುಹ್ಯ ಒಳಗೆ ಇರತಕ್ಕಂಥ ಶುದ್ಧನಾದ ಹಂಸ ನಾಮಕ ಭಗವಂತನಿಗೆ ನಮೋ ನಮಃ ಅಂತ ಬಿಂಬಮೂರ್ತಿಯ ಚಿಂತನೆ, ಅವನು ತಮ್ಮ ಇಂದ್ರಿಯಗಳಲ್ಲಿ ಮಾಡಿ ಮಾಡಿಸುವ ವ್ಯಾಪಾರಗಳ ಚಿಂತನೆ, ಇದು ಪ್ರಧಾನ ಸಾಧನೆ. ನಾಡಿ ಎಲ್ಲರ ಕೂಡ ವಿಶೇಷವಾಗಿ ಮಾಡುತ್ತಾ ಬಂದದ್ದು. ಇದನ್ನೇ ವಿಶೇಷವಾಗಿರತಕ್ಕಂಥ ಪುರಂದ ನಮ್ಮ ನಾರದರು ಪುರಂದನೋಪಾಖ್ಯಾನದಲ್ಲಿ ಪ್ರಾಚೀನ ವರ್ಗರಾಜನಿಗೆ ತಿಳಿಸಿಕೊಟ್ಟದ್ದು. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಸಾಧನೆ ಏನು, ಮಾಡಬೇಕಾದ ಸಾಧನೆ ಏನು ಅಂದರೆ, ದಾಸರಾಯರು ಶಾಸ್ತ್ರವನ್ನ ಇಡೀ ಭಾಗವತ ಶಾಸ್ತ್ರವನ್ನ ಎಲ್ಲ ಪುರಾಣಗಳನ್ನ ಮಚಿಸಿ ನಿರ್ಣಯ ಕೊಡುತ್ತಾರೆ. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕುಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ನಮ್ಮ ಇಂದ್ರಿಯಗಳಿಂದ ಬೆಳಗ್ಗಿನಿಂದ ರಾತ್ರಿವರೆಗೂ ನಮ್ಮ ಇಂದ್ರಿಯಗಳಿಂದ ಏನೇನು ವ್ಯಾಪಾರಗಳಾಗುತ್ತೆ, ಆ ವ್ಯಾಪಾರದಲ್ಲಿ ಭಗವಂತನ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿ ಬರ್ತಾ ಇರುತ್ತೆ. ಆ ಭಗವದ್ ರೂಪಗಳನ್ನ ಆಯಾ ಕಾಲದಲ್ಲಿ ಆಯಾ ಕರ್ಮ ಆಗುವಾಗ ಬಿಂಬನಿಗೆ ಸ್ವಾಮಿ ನಿನ್ನ ಸ್ವಾಕ್ಷ ರೂಪಗಳನ್ನು ಅರ್ಪಿತ, ಇದೇ ನಿನಗೆ ಪೂಜಾ ಅಂತ ಭಗವಂತನಿಗೆ ಆ ಕರ್ಮಗತ ಭಗವದ್ ರೂಪಗಳನ್ನ ಅರ್ಪಣೆ ಮಾಡುವುದೇ ಭಗವಂತನ ನಿಜವಾದ ಉಪಾಸನ. ನಂತರ ಪದಾರ್ಥಗತ ಆಯಾ ಪದಾರ್ಥಗಳನ್ನು ಏನು ಸ್ವೀಕಾರ ಮಾಡುತ್ತಾರೆ ಆಯಾ ಇಂದ್ರಿಯಗಳಿಂದ, ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳನ್ನು ಏನು ಸ್ವೀಕಾರ ಮಾಡುತ್ತಾರೆ, ಆ ಮಾಡುವ ಕಾಲಕ್ಕೆ ಆಯಾ ಪದಾರ್ಥದಲ್ಲಿ ಮೊದಲೇ ಇರುವಂತ ನಂತರ ಸ್ವೀಕಾರ ಮಾಡುವಾಗ ಪ್ರಕಟ ಆದಂತ ಭಗವಂತನ ಅನಂತ ರೂಪಗಳನ್ನ ಗುರುಮುಖೇನ ತಿಳಿದು ಆ ರೂಪಗಳನ್ನ ಇಂದ್ರಿಯಗಳಲ್ಲಿ ಆ ವ್ಯಾಪಾರ ನಡೆಯುವಾಗ ಪ್ರಕಟ ಆದ ಭಗವದ್ ರೂಪಗಳನ್ನ ಎರಡನ್ನೂ ಕೂಡ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಆಯಾ ಕಾಲದಲ್ಲಿ ಆಯಾ ಕೆಲಸ ಆಗುವಾಗ ನೆನೆದು ನೆನೆದು ಅರ್ಪಣೆ ಮಾಡುವುದೇ ಸಾಧನೆ. ಇಲ್ಲಿ ಅರ್ಪಣಾ ಶಬ್ದ ಕರ್ತ ಸಾರೋದ್ಧಾರಕಾರರು ಬಿಂಬೋಪಾಸನಾ ಪ್ರಕರಣದಲ್ಲಿ ಹೇಳುತ್ತಾರೆ, ಬಿಂಬನ ಉಪಾಸನೆ ಅಂದರೆ ಏನೂ ಇಲ್ಲ, ಅಂದರೆ ವಿಶೇಷವಾದ್ದು ಆತ್ಮ ಆತ್ಮೀಯ ಸಮರ್ಪಣ. ನಮಗಿರತಕ್ಕಂಥ ದೇವರು ನಮಗೆ ಕೊಟ್ಟಿರುವಂತಹ ವಸ್ತುಗಳ, ದೇವರು ನಮಗೆ ಕೊಟ್ಟಿರುವಂತಹ ವ್ಯಕ್ತಿಗಳ, ದೇವರು ನಮಗೆ ಕೊಟ್ಟಿರುವಂತಹ ಶರೀರ ಇಂದ್ರಿಯ ಮನಸ್ಸು ಎಲ್ಲವನ್ನೂ ಕೂಡ ಇದು ದೇವರ ಅಧೀನ ದೇವರ ಅಧೀನ ಅಂತ ಸತತ ಚಿಂತನೆ ಮಾಡುವುದೇ ಬಿಂಬೋಪಾಸನ. ಪದಾರ್ಥಗಳನ್ನು ದೇವರಿಗೆ ಒಪ್ಪಿಸುವುದು, ತನ್ನ ಸುತ್ತು ಇರುವ ವ್ಯಕ್ತಿಗಳು ತನ್ನವರುಂತ ಯಾರಿದ್ದಾರೆ ಅವರೆಲ್ಲರನ್ನ ದೇವರಿಗೆ ಒಪ್ಪಿಸುವುದು, ಕೊನೆಗೆ ತನ್ನನ್ನು ತಾನು ದೇವರ ಶರಣಾಗತರನ್ನಾಗಿ ಮಾಡಿಕೊಳ್ಳುವುದು. ಇಲ್ಲಿ ಶರಣಾಗತಿ ಶಬ್ದ ಆತ್ಮಸಮರ್ಪಣ ಶಬ್ದ, ಇದರ ಅರ್ಥ ಏನು ಅಂದರೆ ಇಷ್ಟರವರೆಗೆ ನಾವೇನೋ ಪ್ರತ್ಯೇಕವಾಗಿದ್ದವು ಇನ್ನ ಮೇಲೆ ದೇವರ ಅಧೀನ ಅಂತಲ್ಲ, ನಾವು ಮೊದಲಿಂದವು ಅಂದರೆ ನಮ್ಮ ಸುತ್ತು ಇರುವ ನಮಗೆ ಕೊಟ್ಟಂತಹ ಪದಾರ್ಥಗಳು, ನಮ್ಮದೇ ಆದ ವ್ಯಕ್ತಿಗಳು, ಕೊನೆಗೆ ನಮ್ಮ ಶರೀರ ಇಂದ್ರಿಯಗಳು ಪ್ರಾಣ ಉಸಿರು ಎಲ್ಲವೂ ಕೂಡ ಮೊದಲಿಂದ ದೇವರ ಅಧೀನವೇ ಆಗಿದೆ. ಆದರೆ ಇಷ್ಟರವರೆಗೂ ಅದು ನಮ್ಮ ತಲೆಗೆ ತೋರಲಿಲ್ಲ, ಅದು ತಲೆಗೆ ತೋರಲಿಲ್ಲ. ಆ ಈಗ ತಲೆಗೆ ತೂರಿ ದೇವರ ಅಧೀನ, ಅನಾದಿಯಿಂದ ನಾನು ದೇವರ ಅಧೀನ, ಸರ್ವಸ್ವವು ದೇವರ ಅಧೀನ ಅಂತ ಸತತ ಚಿಂತನೆ ಮಾಡತ ಆಯಾ ಪದಾರ್ಥಗಳನ್ನ ಆಯಾ ಇಂದ್ರಿಯಗಳನ್ನ ಶರೀರವನ್ನ ಸರ್ವವನ್ನ ದೇವರ ಮುಂದೆ ಬಾಗಿ ದೇವರಿಗೆ ಅರ್ಪಣೆ ಮಾಡುವುದಂದರೆ ಇದೆಲ್ಲ ನಿನ್ನ ಅಧೀನವಯ್ಯ ಅಂತ ಚಿಂತನೆ ಮಾಡುವುದೇ ಬಿಂಬೋಪಾಸನ. ಆ ಅಧೀನ ಚಿಂತನೆ ಮಾಡುವಾಗ ಭಗವಂತ ನಮ್ಮ ಇಂದ್ರಿಯಗಳಿಂದ ಅನೇಕ ವ್ಯಾಪಾರಗಳನ್ನು ನಡೆಸಿ ಆ ಇಂದ್ರಿಯಗಳ ಮೂಲಕ ಏನೇನು ಪದಾರ್ಥಗಳನ್ನು ಸ್ವೀಕಾರ ಮಾಡಿಸಿ ಸುಖ ಕೊಡತಾನೆ. ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳನ್ನ, ಇಂದ್ರಿಯಗಳಲ್ಲಿ ಪ್ರಕಟ ಆದ ಭಗವದ್ ರೂಪಗಳನ್ನ ಆ ಸ್ವೀಕಾರ ಮಾಡಿದ ಪದಾರ್ಥಗದ ಭಗವದ್ ರೂಪಗಳನ್ನ ನಮಗೆ ಬಂದ ಸುಖದೊಳಗಿರುವ ಭಗವದ್ ರೂಪಗಳನ್ನ ಎಲ್ಲವನ್ನೂ ಕೂಡ ಆತನ ರಸರೂಪಗಳನ್ನ ಆತನಿಗೆ ಅರ್ಪಣೆ ಮಾಡುವುದೇ ನಿಜವಾದ ಸಾಧನೆ. ಇದು ನಿಷ್ಕರ್ಷ ಮಾಡಿದರು, ಇದನ್ನೇ ನಿಷ್ಕರ್ಷ ಮಾಡಿ ಹೇಳುತ್ತಾರೆ. ಹಾಗಾದರೆ ನಮ್ಮ ಈ ಜೀವನದ ಸಾಧನ ಗುರಿ ಅಂದರೆ ಭಗವಂತನನ್ನ ಏನಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಚರಣಾಬ್ಜಯೋಹ ಇದಮೇವ ಸಾಧನ ಮೀರಿತಂ. ಯಾವುದೇ ಒಂದು ಕೆಲಸದಿಂದಾಗಲಿ ಆಚಾರ ವ್ಯವಹಾರದಿಂದ ಆಗಲಿ ಯಾವುದೇ ಇರಲಿ ಯಾವುದರಿಂದ ಆದರೆ ನಮ್ಮ ಮನಸ್ಸು ಸತತ ಪ್ರತಿಯೊಂದು ಕ್ಷಣ ಬದುಕಿದಷ್ಟು ಕಾಲ ಪ್ರತಿಯೊಂದು ಕ್ಷಣ ದೇವರ ಪದಾರವಿಂದದಲ್ಲಿ ಆದರಪೂರ್ವಕವಾಗಿ ಇರುತ್ತೋ ಅದೇ ನಿಜವಾದ ಧರ್ಮ ಅಂದರು. ಆ ಧರ್ಮ ಯಾವುದು ಅಂದರೆ ನಮ್ಮ ಮನಸ್ಸು ದೇವರಲ್ಲೇ ಸತತ ಇರಬೇಕಾದರೆ ನಮಗೆ ಯಾವ ವಿಧಾನ ಚೆನ್ನಾಗಿರುತ್ತೆ ಎಂಬುದನ್ನ ಶಾಸ್ತ್ರಕಾರರು ಹುಡುಕಿ ಹುಡುಕಿ ನೋಡಿದರು. ಜಪ ಮಾಡೋಣವ ಸ್ವಲ್ಪ ಮಾಡಿದರೆ ಸಾಕು ಬೇಸರ ಬರುತ್ತೆ, ಪಾರಾಯಣ ಮಾಡೋಣವ ಆದಿಯಲ್ಲೇ ಮನಸ್ಸೆಲ್ಲಿಗೂ ಹೋಗ್ತಾ ಇರುತ್ತೆ, ಇನ್ನು ಪೂಜಾದಿಗಳು ಮಾಡೋಣವ ಸ್ವಲ್ಪ ಮಾಡಿದರೆ ಸಾಕು ಬೇಸರ ಬರ್ತಾ ಇರುತ್ತೆ. ಹಾಗಾದರೆ ಋಷಿಮುನಿಗಳಿಗೆ ಸಾಧ್ಯ ಅದು, ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ, ಜಪ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ನಮ್ಮಂಥವರಿಗೂ ಕೂಡ ಭಗವಂತನಲ್ಲಿ ಸತತ ಮನಸ್ಸಿಡಬೇಕಾದರೆ ಯಾವ ರಾಜಮಾರ್ಗ, ಸುಲಭವಾದ ಮಾರ್ಗ ಸಾಧ್ಯ ಎಂಬುದನ್ನು ಶಾಸ್ತ್ರ ಹುಡುಕಿತು. ಹುಡುಕಿದರೆ ಅದಕ್ಕೆ ಅರ್ಥವನ್ನು ತೆಗೀತಾ ಇದ್ದಾರೆ. ಇಡೀ ಜೀವನ ನಮ್ಮದು 24 ಗಂಟೆ ದಿನಕ್ಕೆ. ಆ 24 ಗಂಟೆಯಲ್ಲಿ 8 ಗಂಟೆ ನಿದ್ದೆಗಿಟ್ಟರೆ ಮಿಕ್ಕ ಉಳಿದಂತಹ 16 ಗಂಟೆ, ಅದರಲ್ಲಿ ದೇವರ ಪೂಜಾ ಸಂಧ್ಯಾ ವಂದನಾದಿಗಳೆಲ್ಲ 1-2 ಗಂಟೆ ತೆಗೆದರೆ ಇನ್ನು 14 ಗಂಟೆ ನಾವೇನು ಮಾಡ್ತಾ ಇದ್ದೇವೆ? ತಿನ್ನುವುದು, ತಿರುಗುವುದು, ಕುಡಿಯುವುದು, ಕೂಡುವುದು, ಏಳುವುದು, ಮಾತನಾಡುವುದು, ನಾನಾ ಕೆಲಸಗಳು ಮಾಡುವುದು, ನಮ್ಮ ದೈನಂದಿನ ಕೆಲಸಗಳು ಮಾಡುವುದು, ಚಟುವಟಿಕೆ. ಅದು ಉದ್ಯೋಗ ಇರಬಹುದು, ಇನ್ನೊಂದು ಇರಬಹುದು. ಒಟ್ಟಾರೆ ಈ 14 ಗಂಟೆ ಕಾರ್ಯಕ್ರಮ ನಿತ್ಯ ನಾವು ಹುಟ್ಟಿದಾಗಲಿಂದ ನಡೀತಾ ಇದೆಯಲ್ವಾ, ಇದರಲ್ಲಿ ಬೇಸರ ನಮಗೆ ಯಾವಾಗಾದರೂ ಬಂತಾ ಅಂತ ಪ್ರಶ್ನೆ ಮಾಡ್ತಾರೆ. ಊಟ, ಊಟದರಲ್ಲಿ ಬೇಸರ ಇಲ್ಲ. ತಿರುಗಾಟ, ಅದರಲ್ಲಿ ಬೇಸರ ಬರಲಿಲ್ಲ. ಮಾತಾಟ, ಒಂದು ಕ್ಷಣ ಬಿಟ್ಟರು ಸುಮ್ಮನೆ ಇರಲ್ಲ, ಮಾತಾಡ್ತಾ ಇರ್ತೇವೆ. ನಂತರ ಕುಡಿಯೋದು, ಮಲಗೋದು, ನೋಡೋದು, ಕೇಳೋದು, ನಾನಾ ರೀತಿಯಾದ 11 ಇಂದ್ರಿಯಗಳಿಂದ ಭೋಗ ಪಡುವಂತಹ ಏನು ಪ್ರಯತ್ನ ಇದೆ, ಇದೇ ಈ 14 ಗಂಟೆಯ ಜೀವನ. ಅದಕ್ಕೆ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ, ಸಾಧನೆ ಅಂದರೆ ಹೆಚ್ಚಿಗೆ ಬೇರೆ ಏನು ಹೋಗಬೇಡಿ, ನಿಮಗಾಗಲ್ಲ. ಬೆಳಿಗ್ಗಿನಿಂದ ರಾತ್ರಿವರೆಗೂ ಈ 14 ಗಂಟೆಗಳ ಕಾಲ ಏನು ಮಾಡ್ತಾ ಇದ್ದೀರಲ್ಲ, ಕಾರ್ಯಕ್ರಮ, ಬೇಸರ ಇಲ್ಲದ ಕಾರ್ಯಕ್ರಮ, ದಿನಾಗ್ಲೂ ಮಾಡಿದ್ರೂ ಬೇಸರ ಬಾರದೇ ಇರುವ ಕಾರ್ಯಕ್ರಮ, ಇದರೊಳಗೆ ದೇವರನ್ನು ನೆನೆದು ಬಿಡಿ ಎಂದು. ಅಂದರೆ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವ ಪರ್ಯಂತ ಏಳೋದು, ಕೂಡೋದು, ತಿರುಗೋದು, ಮಾತಾಡೋದು, ಊಟ ಮಾಡೋದು, ಕುಡಿಯೋದು, ಏನೇನು ವಿಶೇಷವಾಗಿ ಕೇಳುವುದು, ನೋಡುವುದು, ಇವೆಲ್ಲ ವ್ಯಾಪಾರಗಳು ನಡೆದಾಗ ಅಲ್ಲಿ ದೇವರನ್ನು ನೆನೆದು ಬಿಡಿ. ಬೇಸರವಿಲ್ಲದ ಕಾರ್ಯಕ್ರಮವೂ ಆಯಿತು, ಭಗವಂತನ ನೆನಪು ಬಂತು, ಭಗವಂತನ ನೆನಪು ಆ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದೆ ಬಂತು, ದೇವರ ನೆನಪು ಬಂತು, ಜೀವನವೂ ಆಯಿತು, ಸುಲಭ ಆಯಿತು ಸಾಧನ ಅಂದ್ರು. ಹಾಗಾದರೆ ಬೆಳಿಗ್ಗಿನಿಂದ ರಾತ್ರಿವರೆಗೂ ನಮ್ಮ ಎಡಬಿಡದ ಬೇಸರವಿಲ್ಲದ ಕಾರ್ಯಕ್ರಮ ಏನಿದೆ ಅದರೊಳಗೆ ದೇವರನ್ನು ಬೇಸರವಿಲ್ಲದೆ ನೆನೆದು ಬಿಟ್ಟರೆ ಆಯಿತು. ಆ ನೆನೆಯೋದು ಹೇಗೆ, ಬರೀ ದೇವರು ದೇವರು ಅಂದ್ರೆ ಸಾಕ ಇಲ್ಲ, ಏನು ಮಾಡಬೇಕು ಅಂದ್ರೆ ಹೇಳ್ತಾರೆ, ಪಡತಾ ಇರೋದೇನು 14 ಗಂಟೆಗಳ ಕಾಲ ಇಂದ್ರಿಯಗಳಿಂದ. ಪ್ಲೀಸ್ ಡಿಫೈನ್ ಯುವರ್ ಲೈಫ್ ಅಂತ ಯಾರಾದರೂ ಕ್ವಶನ್ ಮಾಡಿದರೆ ನಾವು ಹೇಳೋದೇನು, ಅಪ್ಪ ನನ್ನ 11 ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಬೆಳಿಗ್ಗಿಂದ ರಾತ್ರಿವರೆಗೂ. ಸುಖಕ್ಕಾಗಿ ಪ್ರಯತ್ನ, ಅದು ನೋಟದಿಂದ ಆಗಬಹುದು, ಕೇಳೋದ್ರಿಂದ ಆಗಬಹುದು, ಮೂಸಿ ನೋಡೋದ್ರಿಂದ ಆಗಬಹುದು, ವಾಸನೆ ಒಳ್ಳೆದು ತಗೊಳ್ಳೋದ್ರಿಂದ ಆಗಬಹುದು, ನಾಲಿಗೆಯಿಂದ ತಿಂದು ಕುಡಿದು ಆಗಬಹುದು, ಮಾತಾಡಿ ಆಗಬಹುದು, ಶರೀರಕ್ಕೆ ಸ್ಪರ್ಶಾದಿಗಳಿಂದ ಆಗಬಹುದು, ನಡೆದು ನಾನಾ ರೀತಿಯಾದ ಕಾರ್ಯಕ್ರಮ ಏನಿದೆ ಇದರಿಂದ ಸುಖ ಪಡಲಿಕ್ಕೆ ಪ್ರಯತ್ನ. ಆಗ ಶಾಸ್ತ್ರಕಾರ ಹೇಳುತ್ತಾರೆ, ಏನು ಈ ಸುಖ ಪಡಲಿಕ್ಕೆ 14 ಗಂಟೆಗಳ ಕಾಲ ಪ್ರಯತ್ನವಿದೆ, ಅದೇ ಸಾಧನೆ ಆಗಿಬಿಡುತ್ತೆ ಸರಿಯಾಗಿ ಚಿಂತನೆ ಮಾಡಿದರೆ. ಏನ ಚಿಂತನಾ ಕ್ರಮ ಅಂದರೆ 11 ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ಪ್ರಯತ್ನ, ಹೌದಲ್ಲವೋ? ಹಾಗಾದರೆ ಆ 11 ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ಪ್ರಯತ್ನ ಮಾಡುವಾಗ ಭಗವಂತ ಒಳಗೆ ಬಿಂಬನಾಮಕ ಭಗವಂತ 11 ಇಂದ್ರಿಯಗಳಲ್ಲಿ ತಾನೇ ವ್ಯಾಪಾರ ಮಾಡಿ ದೇವತೆಗಳ ಮೂಲಕ ಮಾಡಿಸ್ತಾ ಇದ್ದಾನೆ. ಆತ ಮಾಡಿ ಮಾಡಿಸಿದ್ದರಿಂದಲೇನೆ ನಮ್ಮಲ್ಲಿ ಮೂಸಿ ನೋಡುವುದು, ಕಣ್ಣಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಬಾಯಿಯಿಂದ ಊಟ ಮಾಡುವುದು, ಕುಡಿಯುವುದು, ಬಾಯಿಯಿಂದ ಮಾತಾಡುವುದು, ಶರೀರದಿಂದ ಸ್ಪರ್ಶ ಸುಖ ಆಗುವುದು, ನಾನಾ ಇಂದ್ರಿಯಗಳ ವ್ಯಾಪಾರ ಅದರಿಂದ ಸುಖ ಆಗುವುದು, ಇವೆಲ್ಲವೂ ಕೂಡ ಇಂದ್ರಿಯಗಳಲ್ಲಿ ದೇವತೆಗಳನ್ನಿಟ್ಟು ಭಗವಂತ ತಾನು ವ್ಯಾಪಾರ ಮಾಡಿ ಮಾಡಿಸಿದರೆ ಆಗ್ತಾ ಇದೆ ಸುಖ. ಆ ಸುಖ ಪಟ್ಟಾಗ ಇಂದ್ರಿಯಗಳಲ್ಲಿ ಒಂದೊಂದು ಇಂದ್ರಿಯದಲ್ಲೂ ಒಂದೊಂದು ಭಗವದ್ ರೂಪ, ಅನಂತ ಅನಂತ ಭಗವದ್ ರೂಪಗಳನ್ನು ಪ್ರಕಟ ಮಾಡುತ್ತಾ ನಮ್ಮ ಇಂದ್ರಿಯಗಳಿಂದ ವ್ಯಾಪಾರ ಮಾಡಿಸ್ತಾ ಇದೆ. ಒಂದೊಂದು ಇಂದ್ರಿಯದಿಂದ ಒಂದೊಂದು ವ್ಯಾಪಾರ ಆಗುವಾಗಲೂ ದೇವರ ದೇವತೆಗಳ ಅನಂತ ರೂಪಗಳು ಪ್ರಕಟ ಆಗಿ ಆ ಕೆಲಸ ಆಗುವಂತೆ ಮಾಡುತ್ತಾ ಇವೆ. ಹಾಗೆ ಆಯಾ ಇಂದ್ರಿಯಗಳಿಂದ ಸ್ವೀಕಾರ ಮಾಡುವ ಪದಾರ್ಥಗಳಲ್ಲೂ ದೇವರ ದೇವತೆಗಳ ರೂಪಗಳು ಪುಂಖಾನುಪುಂಖವಾಗಿ ನಿಂತಿವೆ. ಈಗ ಸುಖ ಪಡುವ ಕಾಲಕ್ಕೆ ಯಾವ ಇಂದ್ರಿಯದಿಂದ ಸುಖ ಪಡುತ್ತಾ ಇದ್ದೇವೋ ಆ ಇಂದ್ರಿಯದಲ್ಲಿರುವ ದೇವರ ರೂಪಗಳು, ಆ ಸುಖ ಪಡುವ ಕರ್ಮ ನಡೆದಾಗ, ಆ ಏನು ಊಟ ಮಾಡುವ ಕರ್ಮ ಅದು ನಡೆದಾಗ ಆ ಇಂದ್ರಿಯದಲ್ಲಿ ಮೊದಲೇ ಇದ್ದ ದೇವರ ರೂಪಗಳು, ದೇವತೆಗಳ ರೂಪಗಳು, ಆ ವ್ಯಾಪಾರ ನಡೆಯುವಾಗ ಪ್ರಕಟ ಆದ ದೇವರ ರೂಪಗಳು, ದೇವತೆಗಳ ರೂಪಗಳು, ಹಾಗೆ ಸ್ವೀಕಾರ ಮಾಡುವ ಪದಾರ್ಥದಲ್ಲಿ ಮೊದಲೇ ಇದ್ದ ದೇವರ ದೇವತೆಗಳ ರೂಪಗಳು, ಹಾಗೆ ಆ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಅಲ್ಲಿ ಪ್ರಕಟ ಆದಂಥ ದೇವರ ದೇವತೆಗಳ ರೂಪಗಳು, ಇವೆಲ್ಲವನ್ನು ಚೆನ್ನಾಗಿ ಗುರುಮುಖದಿಂದ ತಿಳಿದು ಆ ರೂಪಗಳನ್ನು ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಸಾಧನೆ. ಕೇಳಲಿಕ್ಕೆ ದೊಡ್ಡದಾಗಿರಬಹುದು, ಹಾಲು ಕುಡಿತಾ ಇದ್ದೀರಾ, ಕುಡಿಯುವಾಗ ನಾಲಿಗೆ ಒಳಗೆ ಏನು ಭಗವದ್ ರೂಪಗಳಿವೆ, ಮತ್ಸ್ಯ ನಿಂತಿದ್ದಾನೆ, ಬಿಂಬರೂಪಿಯೇ ಮತ್ಸ್ಯಾಕೃತಿಯಲ್ಲಿ ನಿಂತಿದ್ದಾನೆ, ಅಲ್ಲಿ ಅನೇಕ ರೂಪಗಳು ಇವೆ. ಷೋಡಶಿ ಗ್ರಂಥ ಮುಂದೆ ಬರುತ್ತೆ, ಹರಿಕಥಾಮೃತ ಸಾರ ಚೆನ್ನಾಗಿ ಅಧ್ಯಯನ ಮಾಡಿದರೆ ಷೋಡಶಿ ಗ್ರಂಥ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತ ಬರುತ್ತೆ, ಅದರಲ್ಲಿ ಒಂದೊಂದು ಇಂದ್ರಿಯದಲ್ಲಿ ದೇವರು ದೇವತೆಗಳು ಯಾವ ಯಾವ ರೀತಿಯಲ್ಲಿ ನಿಂತಿರ್ತಾರೆ, ಯಾವ ಯಾವ ರೂಪದಿಂದ ನಿಂತಿರ್ತಾರೆ, ಆ ಇಂದ್ರಿಯಗಳಿಂದ ವ್ಯಾಪಾರ ನಡೆಯುವಾಗ ಎಂಥ ಭಗವದ್ ರೂಪಗಳು ಹೊರಬರುತ್ತೆ, ಆ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುವುದೇ ನಿಜವಾದ ಉಪಾಸನ. ಆ ಪದಾರ್ಥಗಳಲ್ಲಿ ದೇವರ ದೇವತೆಗಳ ರೂಪಗಳನ್ನು ಅವರವರಿಗೆ ಅರ್ಪಣೆ ಮಾಡುವುದೇ ನಿಜವಾದ ಉಪಾಸನ. ಇದನ್ನೇ ದಾಸರು ಹೇಳಿದರು. ಸತತ ವಿಷಯ ಇಂದ್ರಿಯಗಳಲ್ಲಿ, ತಗೊಳ್ಳುವ ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ಚೆನ್ನಾಗಿ ವ್ಯಾಪ್ತನಾದಂಥ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು, ಅಂದರೆ ಆಯಾ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿ ಇದ್ದ ಮತ್ತು ಪ್ರಕಟ ಆಗುವ ಅವನ ರೂಪಗಳನ್ನೇ ಅವನಿಗರ್ಪಣೆ ಮಾಡುವುದೇ ಮಹಾಪೂಜೆ, ದೊಡ್ಡ ಪೂಜಾ. ಸದುಪಾಯ, ದೇವರನ್ನ ಸದಾ ನೆನೆಯಲಿಟ್ಟು ಉಪಾಯ ಅಂದರು. ಹಾಗಾದರೆ ಇಲ್ಲಿ ಪ್ರಧಾನವಾದ ಕ್ರೀಮ್ ಅಂತ ಹೇಳ್ತಾರಲ್ಲ, ನಾವು ಬದುಕಲಿಕ್ಕೆ ಬದುಕ್ತಾ ಇದ್ದೇವೆ, ಬದುಕಿದ್ದಕ್ಕೆ ಸಾಧನೆ ಆಗಬೇಕು. ಸಾಧನೆ ಅಂದ್ರೆ ಏನು ಬರಬೇಕು, ಇವತ್ತು ಸ್ನಾನ ಮಾಡಿದೆ, ಆಚಮನ ಮಾಡಿದೆ, ಸ್ನಾನ ಮಾಡಿದೆ, ಸಂಧ್ಯಾ ವಂದನ ಮಾಡಿದೆ, ವಶ್ಯದೇವ ಮಾಡಿದೆ, ಪರಿಹರಣ ಮಾಡಿದೆ, ಅತಿಥಿ ಪೂಜಾ ಮಾಡಿದೆ, ಎಲ್ಲ ಮಾಡಲೇಬೇಕು, ಪಾಠ ಮಾಡಿದೆ, ಪಾಠ ಕೇಳಿದೆ, ಪ್ರವಚನ ಮಾಡಿದೆ, ಪ್ರವಚನ ಕೇಳಿದೆ, ಧ್ಯಾನ ಮಾಡಿದೆ, ಎಲ್ಲರಿಗೂ ಊಟಕ್ಕೆ ಹಾಕಿದೆ, ಚೆನ್ನಾಗಿ ನಡೀತಪ್ಪ ಇವತ್ತು ಸಾಧನೆ ಅಂತ ಅಂದುಕೊಳ್ತೇವಲ್ಲ, ಆ 8-10 ಗಂಟೆ ಸಾಧನೆ ಆದಾಗ ಅದರಲ್ಲಿ ಎಷ್ಟು ಕಾಲ ಮನಸ್ಸು ದೇವರಲ್ಲಿ ಬಂತು ಎಂಬುದು ಪ್ರಧಾನ. ಅದು ಕೂಡ ಯಾವ ರೀತಿಯಲ್ಲಿ ಬರಬೇಕು ಅಂದರೆ, ಒಂದು ಕಡೆ ಇವೆಲ್ಲ ಸಾಧನೆ ಆಗ್ತಾ ಇರಬೇಕು, ಆಚಮನ ಮಾಡುವಾಗ, ಸ್ನಾನ ಮಾಡುವಾಗ, ಸಂಧ್ಯಾವಂದನೆ ಮಾಡುವಾಗ, ಏನೇನು ಕರ್ಮಗಳು ಮಾಡಬೇಕು ಅವೆಲ್ಲ ಮಾಡುವಾಗ ಒಂದೊಂದು ಇಂದ್ರಿಯಗಳ ವ್ಯಾಪಾರ ತಿಳ್ಕೊಂಡು ಆ ಒಳಗಿರತಕ್ಕಂತಹ ಭಗವಂತ ಕರುಣೆಯಿಂದ ತನ್ನ ರೂಪಗಳು ಪುಂಖಾನುಪುಂಖವಾಗಿ ತಗೊಂಡು ಆ ರೂಪಗಳಿಂದ ನಡೆಸುವ ವ್ಯಾಪಾರ ತಿಳಿದು ಬೆಳಗ್ಗಿನಿಂದ ರಾತ್ರಿವರೆಗೂ ಮಾಡಿದ ವ್ಯಾಪಾರಗಳಲ್ಲೇ ಆ ಭಗವದ್ ರೂಪಗಳನ್ನೇ ನಾವು ನೆನೆದು ಅವನಿಗೆ ಅವನ ರೂಪಗಳನ್ನು ಕೊಡುವುದೇ ಪ್ರಧಾನ ಸಾಧನೆ. ಈ ಒಳಗೆ ಭಗವಂತ 11 ಇಂದ್ರಿಯಗಳಲ್ಲಿ ತಾನು ದೇವತೆಗಳ ಮೂಲಕ ನಿಂತು ಮಾಡಿ ಮಾಡಿಸುವ ವ್ಯಾಪಾರ ಏನಿದೆ ಅದನ್ನು ಚೆನ್ನಾಗಿ ತಿಳಿಯಬೇಕು. ತಿಳಿದು ಅಲ್ಲಲ್ಲಿ ಭಗವದ್ ರೂಪಗಳನ್ನು ಚೆನ್ನಾಗಿ ತಿಳಿದು ದೇವರಿಗೆ ಅರ್ಪಣೆ ಮಾಡುತ್ತಾ ಪ್ರತಿಯೊಂದು ಕರ್ಮ ದೇವರಿಗೆ, ಈ ಕರ್ಮಗತ ಭಗವದ್ ರೂಪ, ಅಲ್ಲಲ್ಲಿ ಇಂದ್ರಿಯಗಳಲ್ಲಿರುವ ಭಗವದ್ ರೂಪ, ಅಲ್ಲಲ್ಲಿ ಪದಾರ್ಥಗಳಲ್ಲಿ ಭಗವದ್ ರೂಪ, ಎಲ್ಲವನ್ನ ಸ್ವಾಮಿಗೆ ಚುಟುಕಾಗಿ ಅರ್ಪಣೆ ಮಾಡುತ್ತಾ 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 ಬರುವುದೇ ಪ್ರಧಾನ ಸಾಧನೆ. ಹಾಗಾದರೆ ಈ ಪ್ರಧಾನ ನಮ್ಮ ಜೀವನದ ಗುರಿ ಸಾಧನೆ ಏನಿದೆ, ಇದು ಮರೆತೇ ನಾವು ಸಾಧನೆ ಮಾಡುತ್ತಾ ಇರ್ತೇವೆ. ಗಮನ ಕೊಡಬೇಕು ನಾವು, ಇದು ಗೊತ್ತೇ ಇರಲ್ಲ. ಒಳಗೆ ಭಗವದ್ ರೂಪಗಳು ಎಂಥ ಕೆಲಸ ಮಾಡುತ್ತಾ ಇವೆ, ಇಂದ್ರಿಯಗಳಲ್ಲಿ ವ್ಯಾಪಾರಗಳನ್ನು ಪದಾರ್ಥಗಳಲ್ಲಿ ಭಗವದ್ ರೂಪಗಳು ಹೇಗಿವೆ ಅವೆಲ್ಲವನ್ನ ತಿಳಿದು ಅದನ್ನ ದೇವರಿಗೆ ಅರ್ಪಣೆ ಮಾಡುವುದೇ ಪ್ರಧಾನ ಯಜ್ಞ. ಈ ಯಜ್ಞ ಮಾಡಲಿಕ್ಕಾಗೆ ಸಾಧನ ಅಂತ ಶಬ್ದದಿಂದ ಅದನ್ನ ಕರೆದದ್ದು, ಅದೇ ಪ್ರಧಾನ ಸಾಧನ. ಅಂಥ ಸಾಧನೆ ಬಿಟ್ಟು, ಈ ಒಳಗಿನ ಚಿಂತನೆ ಬಿಟ್ಟು, ಒಳಗೆ ಇಂದ್ರಿಯಗಳಲ್ಲಿ ಭಗವಂತ ಎಷ್ಟು ರೂಪಗಳಿಂದಿದ್ದಾನೆ, ಕೀಲು ಕೀಲಲ್ಲಿ ನಿಂತು ವ್ಯಾಪಾರ ಮಾಡಿಸ್ತಾ ಇದ್ದಾನಲ್ಲ, ಹೇಗೆ ಮಾಡಿಸ್ತಾ ಇದ್ದಾನೆ, ಅದು ನಾವು ತಿಳಿಯಲೇಬೇಕು. ಪದಾರ್ಥಗಳಲ್ಲಿ ಭಗವಂತ ಎಷ್ಟು ವ್ಯಾಪಿಸಿದ್ದಾನೆ ಅದನ್ನೆಲ್ಲ ತಿಳಿಯಲೇಬೇಕು. ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ ಭಗವಂತ ನಿಂತು ಮಾಡಿ ಮಾಡಿಸುವ ಸಕಲ ವ್ಯಾಪಾರಗಳನ್ನು ತಿಳಿಯಲೇಬೇಕು. ಯಾಕಂದ್ರೆ ಅದೇ ಪ್ರಧಾನ ಸಾಧನೆ. ಆ ವ್ಯಾಪಾರಗಳಲ್ಲಿ ಪ್ರಕಟ ಆದ ಭಗವದ್ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುವುದೇ ಜೀವನದ ಪ್ರಧಾನ ಗುರಿ. ಅದಕ್ಕಾಗಿಯೇ ಹೊರಟದ್ದು ನಾವು. ಇದು ಗೊತ್ತಿಲ್ಲದೆ ನಮಗೆ ಸ್ನಾನ, ಸಂಧ್ಯಾ, ಪೂಜಾ ಎಲ್ಲ ನಡೆದು ಹೋಗ್ತಾ ಇರುತ್ತೆ. ಆದರೆ ಒಳಗಿರುವಂತಹ ಭಗವಂತನ ವ್ಯಾಪಾರಗಳು ಹೇಗೆ ನಡೆಯುತ್ತೋ ಅದು ಮಾತ್ರ ಗಮನ ಕೊಡತಾ ಇರಲ್ಲ. ಎಲ್ಲ ಸಾಧನ ಅಂತ ಹೆಸರಿಟ್ಟುಕೊಂಡ ಕರ್ಮ ಕಾಂಡ ಎಲ್ಲ ನಡೀತಾ ಇರುತ್ತೆ. ಸ್ನಾನ, ಸಂಧ್ಯಾ, ಪೂಜಾದಿ ಕರ್ಮಗಳೆಲ್ಲ ನಡೀತಾ ಇರುತ್ತೆ. ಪ್ರವಚನವೂ ಕೇಳ್ತಾ ಇರ್ತೇವೆ, ರಾಮನ ಕಥಾ, ಕೃಷ್ಣನ ಕಥಾ. ಅಲ್ಲಿ ಎಷ್ಟು ಜನ ಅಕ್ಷೋಹಿಣಿ ಸೈನ್ಯ ಇತ್ತು, ಯಾರ್ಯಾರು ಹೇಗೆ ಹೊಡ್ಕೊಂಡ್ರು, ಹೇಗ್ ಮಾಡಿದ್ರು, ಹೇಗ್ ಸತ್ರು, ಏನಾಗ್ತ ಎಲ್ಲಾ ಕೇಳ್ಕೊಂಡಿರ್ತೇವೆ. ಏನು ಎಲ್ಲ ತಲೆಯಲ್ಲಿ ಜಾಮ್ ಪ್ಯಾಕ್ ಆಗಿರುತ್ತೆ. ಆದರೆ ನಿತ್ಯ ಸಾಧನೆ ಏನೇ ಅಂದ್ರೆ ಒಳಗೆ ದೇವರು ಮಾಡಿ ಮಾಡಿಸುವ ವ್ಯಾಪಾರ ಗೊತ್ತಾ, ಗೊತ್ತಿಲ್ಲ. ಪದಾರ್ಥಗಳಲ್ಲಿ ಭಗವಂತನ ವ್ಯಾಪಾರ ಗೊತ್ತಾ, ಗೊತ್ತಿಲ್ಲ. ನಿತ್ಯ ನಮ್ಮಲ್ಲೇ ನಡೆಯುವ ಕರ್ಮಗಳಲ್ಲಿ ಭಗವಂತನ ರೂಪಗಳ ವಿಚಿತ್ರ ಲೀಲೆ ಗೊತ್ತಾ, ಗೊತ್ತಿಲ್ಲ. ಇದು ಗೊತ್ತಿಲ್ಲದೇನೆ ಎಲ್ಲ ಸ್ನಾನ, ಸಂಧ್ಯಾ, ಪೂಜಾ, ವೈಶ್ವದೇವ, ಬಲಿಹರಣ, ಅತಿಥಿ ಪೂಜಾ, ಪಾಠ ಎಲ್ಲ ಮುಗಿತಾ ಇರುತ್ತೆ. ಈ ಒಳಗಿನದ್ದು ಮಾತ್ರ ಗೊತ್ತಿರಲ್ಲ. ಇದು ತಿಳ್ಕೋಬೇಕಾಗಿದ್ದೇ ಪ್ರಧಾನ ಸಾಧನ ಅಂದ್ರು. ಆಗ ಯಾರೋ ಕೇಳಿದ್ರು, ನಮ್ಮಂಥವರಂದ್ರು, ಒಳಗೆ ದೇವರು ಇಂದ್ರಿಯಗಳ ವ್ಯಾಪಾರಗಳು ಹೇಗೆ ಮಾಡಿಸಿದರೆ ನಮಗೇನಂತೆ? ದೇವತೆಗಳ ಮೂಲಕ ಇಂದ್ರಿಯಗಳ ವ್ಯಾಪಾರಗಳು ಮಾಡಿಸ್ತಾನೆ. ಪದಾರ್ಥಗಳಲ್ಲಿ ದೇವತೆಗಳನ್ನಿಟ್ಟು ತಾನೂ ಇರ್ತಾನೆ, ಅನೇಕ ರೂಪಗಳಿಂದ ಪ್ರಕಟ ಆಗ್ತಾನೆ. ಹೌದು, ಒಳ್ಳೆದು, ಗೊತ್ತಾಯಿತು. ಆದರೆ ನಾನು ಅದ್ಯಾವುದನ್ನೂ ಚಿಂತನೆ ಮಾಡಲ್ಲ. ನನ್ನ ಶರೀರದೊಳಗಿರುವ ಅನಂತ ಇಂದ್ರಿಯಗಳಲ್ಲಿರುವ ಅನಂತ ಭಗವದ್ ರೂಪಗಳು ಎಲ್ಲ ಏನಿವೆ ಅದು ಗುರುಮುಖದಿಂದ ಚೆನ್ನಾಗಿ ನನಗೆ ಯೋಗ್ಯತೆ ಎಷ್ಟಿದೆ ತಿಳಿಯಬೇಕು. ಅದು ನಾನು ಮಾಡಲ್ಲ. ನಾನು ಈಗ ಏನು ಮಾಡ್ತಾ ಇದ್ದೇನೆ? ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ವೈಶ್ವದೇವ, ಬಲಿಹರಣ ಇತ್ಯಾದಿ ಏನು ನಿತ್ಯ ಕಾರ್ಯಕ್ರಮ ಇದೆ ಅಷ್ಟೇ ಮಾಡುತ್ತೇನೆ. ಅದರಲ್ಲಿ ಏನೋ ರಾಮ ಕೃಷ್ಣ ಅಂತ ದೇವರ ಸ್ಮರಣ ಇದೆ ಅಷ್ಟೇ ಮಾಡುತ್ತೇನೆ. ಉಪವಾಸ, ವನವಾಸ, ವ್ರತ ಎಲ್ಲ ಮಾಡುತ್ತೇನೆ. ಅದರಲ್ಲೂ ರಾಮ ಕೃಷ್ಣ ಅಂತ ಹೇಳ್ತೇನೆ, ಎರಡು ಹಾಡು ಕೇಳುತ್ತೇನೆ, ಒಂದು ಕಥೆ ಕೇಳುತ್ತೇನೆ, ಕೃಷ್ಣಾರ್ಪಣೆ ಅಂತೇನೆ. ಇಷ್ಟೇ ನನ್ನ ಬದುಕೆಲ್ಲ ಮಾಡಿ ಮುಗಿಸಿ ಸಾಧನೆ ಅಂತ ಇದಕ್ಕೆ ಹೆಸರು ಕೊಡುತ್ತೇನೆ ಅಂದ್ರೆ ಅವಾಗೆ ಭಗವಂತ ಶಾಸ್ತ್ರದ ಮೂಲಕ ಎಚ್ಚರ ಕೊಡತಾ ಇದ್ದಾನೆ. ದಾಸರು ಹೇಳುತ್ತಾರೆ, ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೆ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ. ಒಳಗೆ ಭಗವಂತ ಕೀಲು ಕೀಲಿಗೆ ನಿಂದು ಏನು ವ್ಯಾಪಾರ ಮಾಡುತ್ತಾ ಇದ್ದಾನೆ ಅದು ತಿಳಿಯದೆ ಮಾಡಿದ ಗೊಡ್ಡು ಕರ್ಮ ಏನಿದೆ ಅದು ವ್ಯರ್ಥ ಆಗಿ ಬಿಡುತ್ತೆ. ಆದರೆ ಎಚ್ಚರ. ಇಲ್ಲಿ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಇಷ್ಟು ಕಾಲ ಒಳಗೆ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿ ಎಲ್ಲ ಕಡೆ ದೇವರ ಕುರಿತು ತಿಳಿಯದೇನೆ ನಾವಿಷ್ಟು ಕಾಲ ಮಾಡಿದ್ವಿ ಸಾಧನ, ಇದೆಲ್ಲ ವ್ಯರ್ಥ ಆಯ್ತು ಅಂತ ಹೇಳ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ರೆ, ಇಲ್ಲ, ಎಲ್ಲ ಕರ್ಮಗಳು ವಿಶೇಷವಾಗಿ ಭಗವಂತ ಪುಣ್ಯ ಕೊಟ್ಟೇ ಕೊಡ್ತಾನೆ. ಆದರೆ ಅದಕ್ಕೆ ಬರುವ ಪುಣ್ಯ ಎಂಥದ್ದು? ಸ್ಥೂಲ ಪುಣ್ಯ ಅಂತಾರೆ. ಆ ಪುಣ್ಯದಿಂದ ಏನಾಗುತ್ತೆ ಅಂದರೆ, ಆ ಪುಣ್ಯ ತಾನು ಹುಟ್ಟಿ ನಮ್ಮನ್ನ ಸ್ವರ್ಗಾದಿಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸುಖ ಕೊಟ್ಟು ತಾನು ಹಾಳಾಗಿ ನಮ್ಮನ್ನ ಕೆಳಗೆ ಬೀಳಾಕುತ್ತೆ. ಆದರೆ ಒಳಗೆ ಭಗವಂತನ ವ್ಯಾಪಾರ ತಿಳಿದು ಕೇವಲ ಭಗವದರ ಅರ್ಪಣ ಬುದ್ಧಿಯಿಂದ ಮಾಡಿದ ಇದೇ ಕರ್ಮಗಳೇ, ಸ್ನಾನ ಸಂಧ್ಯಾದಿ ಕರ್ಮಗಳೇ ಏನು ಮಾಡ್ತಾ ಇದ್ದೇವೆ, ಒಳಗೆ ಭಗವಂತ ಮಾಡಿ ಮಾಡಿಸುವ ರೀತಿಯನ್ನ ತಿಳಿಕೊಂಡು ಮಾಡಿದರೆ ಆ ಬರುವ ಪುಣ್ಯ ಸೂಕ್ಷ್ಮ ಪುಣ್ಯ ಅಂದರೆ ಅದು ನಮ್ಮನ್ನು ಸ್ವರ್ಗಾದಿಗಳಿಗೆ ಕರ್ಕೊಂಡು ಹೋಗುತ್ತೆ. ಅವಾಂತರ ಫಲ ಅಂದರೆ ಅಲ್ಲಿ ಸುಖವನ್ನು ಕೊಡುತ್ತೆ. ಆದರೆ ತಾನು ಹಾಳಾಗದೆ ತಿರುಗ ನಮ್ಮನ್ನ ಭೂಮಿಗೆ ಕರಕೊಂಡು ಬಂದು ಉತ್ತಮ ಜನ್ಮ ಕೊಡಿಸಿ ಪುನಃ ಪುನಃ ಮತ್ತು ಮತ್ತು ಉತ್ತಮ ಸಾಧನೆ ಆಗುವಂತೆ ಆಗುತ್ತೆ. ತೇನ ಸಂಪಾದಿತ ಪುಣ್ಯ ಜಾತಂ ನನಶ್ಯತಿ. ಆ ಪುಣ್ಯ ಹಾಳಾಗುವುದೇ ಇಲ್ಲ, ಹಾಳಾಗದ ಶುಭ್ರ ಪುಣ್ಯ ಬರುತ್ತೆ. ಯಾವುದರಿಂದ? ಬಿಂಬರೂಪಿ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ಮಾಡಿಸುವ ವ್ಯಾಪಾರ, ಲೀಲೆ. ಇದನ್ನ ತಿಳ್ಕೊಂಡು ಏನು ಒಂದು ಆಚಮನ ಮಾಡಿದರೂ ಸಾಕು, ಅದರಿಂದ ಬರುವ ಪುಣ್ಯ ಅನಂತ. ಅಷ್ಟೇ ಅಲ್ಲ, ಅದು ದಾಸರು ಹೇಳುತ್ತಾರೆ, ಈ ರೀತಿಯಾಗಿ ಭಗವಂತ ಒಳಗೆ ನಿಂತು ಮಾಡಿಸುವ ವ್ಯಾಪಾರಗಳನ್ನ ತಿಳ್ಕೊಂಡು ದೇವರ ಸನ್ನಿಧಾನದಲ್ಲಿ ದೇವರ ಪ್ರೀತಿಗಾಗಿ ಒಂದು ಆಚಮನ ಮಾಡಿದರೂ ದೇವ ನಮ್ಮನ್ನ ಬಿಡ, ಬದಿಯಲ್ಲೂ ಇರುತ್ತಿಪ್ಪ ಅಂತಾರೆ. ಒಂದು ವೇಳೆ ಬರೀ ಕರ್ಮಾಚರಣವೇ ಮಾಡುತ್ತಾ ಈ ಜ್ಞಾನ ನಮಗೆ ಬಂದರೂ ಕೂಡ, ಇಲ್ಲಿ ಜ್ಞಾನ ನಮ್ಮ ಹತ್ತಿರವರೆಗೂ ಬಾರದೆ ಒಳಗೆ ಭಗವಂತನ ಬಿಂಬರೂಪಿ ಭಗವಂತ ಅನೇಕ ಇಂದ್ರಿಯಗಳಲ್ಲಿ ಮಾಡಿಸುವ ಒಂದು ವಿಶೇಷವಾದ ಜ್ಞಾನ ನಮ್ಮ ಹತ್ತಿರ ಬಂದಿಲ್ಲ, ನಾವೇನು ಕರ್ಮಾನುಷ್ಠಾನ ದೇವರ ಪ್ರೀತಿಯಾಗಿ ಮಾಡುತ್ತಾ ಬಂದು ದೇವ ಮೆಚ್ಚುತ್ತಾನಂತೆ, ಅದರಿಂದ ಜ್ಞಾನ ಪಡ್ಕೊಳ್ಳುವ ಅವಕಾಶ ಕೊಡುತ್ತಾನೆ. ಆ ಒಳಗೆ ತಾನು ನಿಂತು ಮಾಡಿಸುವ ವ್ಯಾಪಾರದ ಲೀಲೆಗಳನ್ನ ಬಿಂಬರೂಪಿಯಾಗಿ ಹನ್ನೊಂದು ಇಂದ್ರಿಯಗಳಲ್ಲಿ ತಾನು ಮಾಡಿಸುವ ವ್ಯಾಪಾರಗಳನ್ನ ನಮಗೆ ತಿಳಿಸಿಕೊಟ್ಟು ನಂತರ ಮತ್ತು ಅದೇ ಕರ್ಮಾನುಷ್ಠಾನವನ್ನ ಮಾಡಿಸಿ ಉದ್ಧಾರ ಮಾಡುತ್ತಾನೆ. ಆ ಕಾಲದಲ್ಲಿ ಯಾರಾದರೂ ಕೂಡ ಈ ಜ್ಞಾನ ಬಂದಾಗ ಏನೀ ಜ್ಞಾನ ಈ ಚಿಂತನೆ ಇವೆಲ್ಲ ಯಾರೀ ಮಾಡ್ತಾರೆ, ಕೇಳಿ ಬಿಡಬೇಕಷ್ಟೇ, ಇವೆಲ್ಲ ದೊಡ್ಡ ದೊಡ್ಡವರು ದೇವತೆಗಳು ಮಾಡೋದು, ನಮ್ಮಂಥವರಲ್ಲ, ನಾವು ಬರೀ ಕೇಳಿ ಬಿಡ್ಲಿಕ್ಕೆ ಮಾತ್ರ ಇರೋದು ಅಂತ ಕೇಳಿ ಬಿಟ್ಟು ಮತ್ತು ಗೊಡ್ಡ ಕರ್ಮ ಮಾಡಲಿಕ್ಕೆ ಹೋದರೆ ಅಂಥವರ ಕುರಿತು ದಾಸರ ಮಾತಿದೆ. ತಿಳಿಯದೆ ಕರ್ಮಾನುಷ್ಠಾನ ಮಾಡಿದರೆ ದೇವ ಕ್ಷಮೆ ಮಾಡ್ತಾನೆ, ಬಾರಯ್ಯ ಅಂತ ಕರೀತಾನೆ, ಕೊಡುತ್ತಾನೆ. ಜ್ಞಾನ ನಮ್ಮ ಮನೆಗೆ ಜ್ಞಾನ ಗಂಗೋತ್ರಿ ಹರಿದು ಬಂದಾಗ ಬಾಗಿಲು ಹಾಕಿ ಬೇಡ ಅಂತ ಯಾರು ಬರೀ ಕರ್ಮಾನುಷ್ಠಾನಕ್ಕೆ ಬೆಲೆ ಕೊಟ್ಟು ಒಳಗೆ ಭಗವಂತ ನಡೆಸುವ ವ್ಯಾಪಾರದ ಕಡೆಗೆ ಗಮನ ಕೊಡಲ್ಲ ಅಂಥವರ ಕುರಿತು ದಾಸರು ಹೇಳುತ್ತಾರೆ, ಗುರು ವಿಜಯ ವಿಠಲರೇಯ ಮುಖ ವ್ಯಕ್ತಿ ನೋಡನು ಎಂದಿಗನ್ನ, ಅವರ ಮುಖ ನೋಡಲ್ಲ ಅಂತ ಹೇಳಿಬಿಡ್ತಾರೆ. ಹಾಗಾದರೆ ಭಗವಂತನ ಕರುಣ ನಮಗೆ ಬರಬೇಕಾದರೆ ಕರ್ಮಾನುಷ್ಠಾನ, ವೇದೋಕ್ತ ಕರ್ಮಾನುಷ್ಠಾನ. ಹೌದು, ಆಚಾರಹೀನಂ ನಪುನಂತಿ ವೇದಾಹ ಅಂತ ಹೇಳುತ್ತೆ. ಆಚಾರಹೀನರಾದವರನ್ನ ವೇದಗಳು ಪವಿತ್ರ ಮಾಡಲ್ಲ. ಆಚಾರ ಇರಬೇಕು, ಚೆನ್ನಾಗಿ ಸ್ನಾನ ಸಂಧ್ಯಾದಿ ಕರ್ಮಾನುಷ್ಠಾನಗಳನ್ನ ಮಾಡಲೇಬೇಕು. ಆದರೆ ಇಲ್ಲಿ ತಾತ್ಪರ್ಯ ಇಲ್ಲಿ ಒಳಗೆ ದೇವರು ಮಾಡಿಸುವಂತಹ ವ್ಯಾಪಾರಗಳನ್ನ, ಅಂದ್ರೆ ಬಿಂಬಕ್ರಿಯಾ ವ್ಯಾಪಾರಗಳನ್ನ ತಿಳಿದು ಮಾಡಿದರೆ ಅದ್ಭುತವಾದ ಫಲ ಬರುತ್ತೆ. ಅದು ಅವಶ್ಯವಾಗಿ ಪ್ರತಿಯೊಬ್ಬರು ತಿಳಿದು ಮಾಡಲೇಬೇಕಾದ ವಿಚಾರ. ಸರಿ, ಹರಿಕಥಾಮೃತ ಸಾರ ಅಂತ ಹೊರಟು ಇದೆಲ್ಲ ಯಾಕೆ ಹೇಳಿದ್ದೀರಾ ಅಂದ್ರೆ, ಈ ಇಷ್ಟೂ ಹೇಳಿದ್ದನ್ನ ಕಥಾ ಅಂತ ಕರೆದರು. ಯಾವುದನ್ನ? ಬಿಂಬರೂಪಿ ಭಗವಂತ ದೇವತೆಗಳ ಮೂಲಕ ನಮ್ಮ ಹನ್ನೊಂದು ಇಂದ್ರಿಯಗಳಲ್ಲಿ ತಾನು ಮಾಡಿಸುವಂತಹ ವ್ಯಾಪಾರ ಏನಿದೆ, ಇದು ಪ್ರಧಾನವಾದ ಕಥಾ. ಇದನ್ನು ಹೇಳಲಿಕ್ಕೆ ಹೊರಟದ್ದೇ ಭಾಗವತ, ಇದನ್ನು ಹೇಳಲಿಕ್ಕೆ ಹೊರಟದ್ದೇ ಭಾರತ, ಇದನ್ನು ಹೇಳಲಿಕ್ಕೆ ಹೊರಟದ್ದೇ ರಾಮಾಯಣ. ಬಚ್ಚಿಟ್ಟು ಬಚ್ಚಿಟ್ಟು ಹೇಳಿದರು. ಅದನ್ನು ದಾಸರು ನೋಡಿದರು, ಎಷ್ಟು ಕಾಲ ಆ ಬಚ್ಚಿಟ್ಟ ವಿಷಯ ಕಡೆ ಹೋಗದೆ ಬರೀ ಮೇಲೆ ಮೇಲೆ ಕಥೆಗಳನ್ನು ಕೇಳಿ ಚಪ್ಪಾಳೆ ತಟ್ಟುವಂತಹ ನಮ್ಮನ್ನು ನೋಡಿ ಅಯ್ಯೋ ಈ ಮಕ್ಕಳಿಗೆ ಎಂದೂ ಕೂಡ ಅರ್ಥ ಆಗ್ತಾ ಇಲ್ಲ, ಚಿಕ್ಕ ಮಕ್ಕಳಂತೆ ಪ್ರವರ್ತನೆ ಮಾಡುತ್ತಾ ಇದ್ದಾರೆ. ಅದಕ್ಕೆ ಒಳಗಿನ ರಹಸ್ಯ ಬಿಚ್ಚಿಟ್ಟು ಹೇಳಬೇಕು, ಬಚ್ಚಿಟ್ಟ ರಹಸ್ಯ ಬಿಚ್ಚಿಟ್ಟು ಹೇಳಬೇಕು ಅಂತ ಭಗವಂತನಿಂದ ಆಜ್ಞಪ್ತರಾಗಿ ತಾವೇ ಬಂದು ವಿಶೇಷವಾಗಿ ಹರಿ ಕಥಾ, ಕಥಾ ಅಂದರೆ ರಾಮಾಯಣ ಭಾರತ ಭಾಗವತಾದಿ ಅನೇಕ ಪುರಾಣಾದಿಗಳಲ್ಲಿ ವೇದದಲ್ಲಿ ಬಚ್ಚಿಟ್ಟು ಹೇಳಿದ ಬಿಂಬಕ್ರಿಯಾ ಎಂಬ ವ್ಯಾಪಾರ ಏನಿದೆ, ಬಿಂಬಕ್ರಿಯಾ ಎಂಬ ರಹಸ್ಯ ಸಾಧನ, ಬಿಂಬಕ್ರಿಯಾ ಚಿಂತನೆ ಎಂಬ ರಹಸ್ಯ ಸಾಧನ ಏನಿದೆ, ಅದೇ ಕಥಾ ಶಬ್ದದಿಂದ ಹೇಳುತ್ತಾ ಇದ್ದೇವೆ. ಬಿಂಬ ಹರಿ, ಬಿಂಬ ಅವನ ಕಥಾ, ಅವ ನಮ್ಮಲ್ಲೂ ಇಡೀ ಜಗತ್ತಿನಲ್ಲೂ ಎಲ್ಲರ ಇಂದ್ರಿಯಗಳಲ್ಲಿ ತಾನೇ ನಿಂತು ಮಾಡಿಸುವ ವ್ಯಾಪಾರವೇ ಕಥಾ, ಹರಿ ಕಥಾ. ಮತ್ತು ಅಮೃತ ಅಂತ ಬಂತು. ಏನು ಅಮೃತ ಅಂದ್ರೆ, ಅದಕ್ಕೆ ಹೇಳ್ತಾರೆ ದೇವರು ಮಾಡಿಸುವ ವ್ಯಾಪಾರ ಏನಿದೆ, ಈ ವ್ಯಾಪಾರದಲ್ಲಿ ಅಮೃತದಂತಹ ಭಾಗ ಯಾವುದು ಅಂದ್ರೆ, ಹೇಳ್ತಾರೆ ದೇವರ ಕಥೆಯಲ್ಲಿ ಅವನೇ ಎಲ್ಲರಿಗೂ ತಾಕತ್ತು ಕೊಟ್ಟು ಅವನೊಬ್ಬನೇ ಸ್ವತಂತ್ರ. ದೇವರು ಮಾಡಿಸ್ತಾ ಇದ್ದಾನೆ, ಹೇಗೆ ಮಾಡಿಸ್ತಾ ಇದ್ದಾನೆ, ದೇವತೆಗಳ ಮೂಲಕ ಮಾಡಿಸ್ತಾ ಇದ್ದಾನೆ. ಯಾರಿಂದ ಮಾಡಿಸ್ತಾ ಇದ್ದಾನೆ? ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಅಂತ ಕಾಲಕ್ಕೆ ದೇವರ ಅಧೀನ ನಮ್ಮ ಸುತ್ತು ಇರುವ ಪದಾರ್ಥ, ದೇವರ ಅಧೀನ ನಮ್ಮ ಸುತ್ತು ಇರುವ ವ್ಯಕ್ತಿಗಳು, ದೇವರ ಅಧೀನ ನಮ್ಮ ಶರೀರ, ದೇವರ ಅಧೀನ ನಮ್ಮ ಇಂದ್ರಿಯಗಳು, ದೇವರ ಅಧೀನ ನನ್ನ ಪ್ರಾಣ, ದೇವರ ಅಧೀನ ನನ್ನ ಮನಸ್ಸು, ದೇವರ ಅಧೀನ ನನ್ನ ಎಲ್ಲ ವ್ಯಾಪಾರ, ಇವನ ಅಧೀನ ಇವನ ಅಧೀನ ಅಂತ ಎಡಬಿಡದೆ ಚಿಂತನೆ ಏನು ಬರುತ್ತಲ್ಲ, ಯಾವಾಗ ದೇವರು ನಮ್ಮಿಂದ ಮಾಡಿಸುವ ಸಕಲ ಕಾರ್ಯಗಳಲ್ಲಿ ಬಿಂಬಕ್ರಿಯೆಗಳು ಏನ್ ನಡೆಯುತ್ತೆ, ಎಲ್ಲ ಇಂದ್ರಿಯಗಳ ವ್ಯಾಪಾರ ನಡೆಯುತ್ತೆ, ಆ ವ್ಯಾಪಾರಗಳು ನಡೆಯುವಾಗ ಎಡಬಿಡದೆ ಇವನ ಅಧೀನ ಇವನ ಅಧೀನ ಅಂತ ಬರುವುದೇ ಅಮೃತ. ಅದು ಹರಿ ಕಥಾ ಅಮೃತ ಅಂದ್ರು. ಮತ್ತು ಸಾರ ಅಂತ ಹೇಳಿದ್ರಲ್ಲ, ಅಮೃತ ಅಂದ್ರೇನು ಸಾರ ಅಂದ್ರೆ, ಎರಡು ಒಂದೇ ಅಲ್ಲ ಅಂದ್ರೆ, ಇಲ್ಲ ಒಳಗೊಂದಿದೆ ಅಂತ ಹೇಳಿದರು. ಒಟ್ಟಾರೆ ಬಿಂಬಮೂರ್ತಿ ಹರಿ, ಅವ ಮಾಡಿಸುವ ಬಿಂಬಕ್ರಿಯಾ ಕಥಾ, ಆ ಮಾಡಿಸುವಾಗ ಎಲ್ಲ ಅವನಧೀನ, ಅವನು ಮಾಡಿಸಿದ್ರೆ ಬರುತ್ತೆ ಇಲ್ಲದ್ರೆ ಇಲ್ಲ ಎಂಬ ಚಿಂತನೆ ಅಮೃತ. ಸಾರ ಅಂದ್ರೆ ಏನು ಅಂದ್ರೆ, ಅದು ಯಾಕೆ ಬರುತ್ತೆ ರೀ ನಮಗೆ ಆ ಚಿಂತನೆ? ಆ ಚಿಂತನೆ ಯಾರು ಕೊಡ್ತಾರೆ ನಮಗೆ ಅಂದ್ರೆ, ಅದು ಅವನೇ ಕೊಡಬೇಕು. ಆ ಚಿಂತನೆಯೂ ಅವನೇ ಕೊಟ್ಟು ಅವನೇ ಎಲ್ಲ ಕರ್ಮಗಳನ್ನ ಮಾಡಿ ಮಾಡಿಸಬೇಕು. ಅವನೇ ನಮ್ಮಿಂದ ದೇವತೆಗಳನ್ನ ಒಳಗಿಟ್ಟು ನಮ್ಮಿಂದ ಸಕಲ ಕರ್ಮಗಳನ್ನು ತಾನು ಮಾಡಿ ಮಾಡಿಸುವಾಗ ಅವನೇ ನಮಗೆ ತನ್ನ ವಿಷಯಕ ಜ್ಞಾನ ಕೊಟ್ಟು, ಸತತ ಚಿಂತನೆ ಕೊಟ್ಟು ಉದ್ಧಾರ ಮಾಡುತ್ತಾನೆ. ಅವನೇ ಗತಿ ಅಂದ್ರೆ ಶರಣಾಗತಿ ಏನಿದೆ ಪರಾಕಾಷ್ಠ, ಅದೇ ಸಾರ ಅಂದ್ರು. ಹಾಗಾದರೆ ಈ ಗ್ರಂಥದಲ್ಲಿ ಜಗನ್ನಾಥದಾಸರು ಹೇಳಲಿಕ್ಕೆ ಹೊರಟದ್ದೇನಯ್ಯ ಅಂದರೆ, ನಮ್ಮ ಜೀವನದಲ್ಲಿ ಕ್ರೀಮ್ ಅಂತ ಹೇಳ್ತಾರಲ್ಲ, ಅಂದರೆ ಸಾರ, ವಿಶೇಷವಾದ ಸಾಧನೆ ಏನು ಮಾಡಲಿ ಏನು ಮಾಡಲಿ ಅಂತ ಎಲ್ಲರಿಗೂ ಕ್ವಶನ್ ಮಾರ್ಕ್. ಅಲ್ಲಿ ಹೋಗಿ ಮೂಡಗಲ್ಲ, ಇಲ್ಲಿ ಹೋಗ್ಲಿ ವಾಯನ ದಾನ ಕೊಡ್ಲ, ತೀರ್ಥಯಾತ್ರೆ ಮಾಡ್ಲ, ಅದು ಮಾಡ್ಲ ಇದು ಮಾಡ್ಲ, ನಾನಾ ಪ್ರಶ್ನೆಗಳು ಗೊಂದಲ ಬರ್ತಾ ಇರುತ್ತೆ. ಏನು ಮಾಡಿದ್ರು ಏನೋ ಗೊತ್ತಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ, ಅವರದು ಮಾಡಿದ್ರು ನಾನು ಮಾಡುತ್ತೇನೆ, ಇವರಿದು ಮಾಡಿದ್ರು ನಾನು ಮಾಡುತ್ತೇನೆ, ಇದೆಲ್ಲ ಅಲ್ಲವಯ್ಯ. ಇವೆಲ್ಲ ಪ್ರಾಥಮಿಕ ಮೊದಲ ಹಂತದ ಸಾಧನೆಗಳು. ಈ ಸಾಧನೆಗಳಿಂದ ಬರಬೇಕಾದ ಇನ್ನೊಂದು ಸಾಧನೆ ಇದೆ, ಏನದು ಅಂದರೆ ಅದು ದೇವರ ಚಿಂತನೆ. ಆ ಚಿಂತನೆ ಎಂಥದ್ದು? ಈ ಚಿಂತನೆ ಅಂದ್ರೆ ಬಿಂಬಕ್ರಿಯಾನುಸಂಧಾನ ಬರಬೇಕಲ್ಲ, ಇದು ಬರಬೇಕು ಅಂತ. ಹಾಗಾದರೆ ಬಿಂಬಕ್ರಿಯಾನುಸಂಧಾನದಿಂದ ದೇವರ ಶರಣಾಗತಿ ಪೂರ್ವಕ ದೇವರೇ ನನಗೆ ಅವನ ಕುರಿತಾದ ಜ್ಞಾನ ಕೊಟ್ಟು, ಅವನ ಕುರಿತಾಗಿರತಕ್ಕಂಥ ಬಿಂಬಕ್ರಿಯಾ ಜ್ಞಾನ ಕೊಟ್ಟು, ಚಿಂತನೆಯನ್ನು ಅವನೇ ಕೊಟ್ಟು, ಅವನೇ ಈ ಕ್ರಿಯಾ ನಡೆಯುವಾಗ ನೆನಪು ಕೊಟ್ಟು ಕೊಟ್ಟು ಅರ್ಪಣೆ ಮಾಡಿಸಿಕೊಳ್ತಾ ಇದ್ದಾನೆ, ಅವನೇ ಪರಮಪ್ರಭು ಅಂತ ವಿಶೇಷವಾದ ಚಿಂತನೆ ನಮ್ಮಿಂದ ಭಗವಂತ ಸಕಲ ಕಾರ್ಯಗಳನ್ನು ಮಾಡಿ ಮಾಡಿಸುವಾಗ ಪುಟ್ಟಿದ್ದೆದ್ದು ಬರಬೇಕು ನಮ್ಮಲ್ಲಿ. ಅದು ಸಾಧನೆಯ ಪರಮಾವಧಿ. ಅದು ಯಾವ ಜನ್ಮದಲ್ಲೂ ಅಲ್ಲ, ಈ ಜನ್ಮದಲ್ಲೇ ಬರಬೇಕು. ಯಾಕಂತ ಹೇಳಿದರೆ ಮುಂದಿನ ಜನ್ಮ ಯಾವ್ದು ಬರುತ್ತೋ ಗೊತ್ತಿಲ್ಲ, ಹಾಗಂತ ಇವಾಗೆ ಬರಬೇಕು ಅಂತ ಹೇಗೆ? ಪ್ರಯತ್ನ ಆದರೂ ಮಾಡಬೇಕಲ್ಲ ಅಂದ್ರು. ಪ್ರಯತ್ನ ಆದರೂ ಮಾಡೋಣ, ಈ ಜನ್ಮದಲ್ಲಿ ಕೊಟ್ಟೇ ಕೊಡ್ತಾನೆ. ಅದನ್ನ ಪರಮೋಚ್ಚ ಸ್ಥಿತಿ ಎಂಬುದು ಇನ್ಯಾವ ಜನ್ಮದಲ್ಲಾದರೂ ಕೊಡಲಿ, ಈ ಜನ್ಮದಲ್ಲಿ ಸ್ವಲ್ಪ ಆದರೂ ಸಾಧನೆ ಮಾಡಿ ಒಳಗೊಳಗೆ ಅಂತರ್ಮುಖಿಗಳಾಗಿ ಒಬ್ಬ ನಮಗಾಗಿ ದುಡಿಯುವ ಚೇತನ, ನಮಗಾಗಿ ನಮ್ಮ ಒಳ್ಳೆಯದಕ್ಕಾಗಿ ಪ್ರಯತ್ನ ಪಡುವ ಹಿತೈಷಿ ಒಬ್ಬನೇ ಒಬ್ಬ ಆ ಸ್ವಾಮಿ, ಅವನ ಒಂದು ಅನುಗ್ರಹ ಪಡೆಯಲಿಕ್ಕೆ ಪ್ರಯತ್ನ ಆದರೂ ಮಾಡಬಹುದೇ? ಆದ್ದರಿಂದ ಅವನ ಗುರಿಯನ್ನಿಟ್ಟುಕೊಂಡು ಅವನ ವಿಶೇಷವಾದ ವ್ಯಾಪಾರ. ಇಲ್ಲಿ ಬಿಂಬನಾಗಿ ಭಗವಂತ ನಮ್ಮ 11 ಇಂದ್ರಿಯಗಳಲ್ಲಿ ನಿಂತು ಮಾಡಿ ಮಾಡಿಸುವ ವ್ಯಾಪಾರವನ್ನು ನೋಡಿದಾಗ ಒಂದರ್ಥ ಆಗುತ್ತಲ್ಲವೋ, ಅವ ಒಂದು ಕ್ಷಣ ದೂರ ಸರದರೆ ಎಲ್ಲ ಇಂದ್ರಿಯಗಳು ಸ್ಥಗಿತ, ಎಲ್ಲ ಬ್ಲ್ಯಾಂಕ್ ಆಗಿ ಎಲ್ಲ ಜಾಮ್ ಆಗ್ಬಿಡುತ್ತೆ. ಯಾರು ಯಾರ ಇಂದ್ರಿಯಗಳು ಕೆಲಸ ಮಾಡಲ್ಲ, ಎಲ್ಲರನ್ನ ಕರಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಹಾಕ್ಬಿಡ್ತಾರೆ. ಒಂದು ಸಲ ಏನು ನಮ್ಮ ಲಂಗ್ಸ್ ಅಲ್ಲಿ ಏನ ಸ್ವಾಮಿ ನಿಂತು ಉಸಿರಾಟ ತಗೊಂಡು ಕೊಡೋದು ಮಾಡ್ತಾ ಇದ್ದಾನೆ, ಹುಟ್ಟಿದ ಕಾಲಕ್ಕಿಂತ ಮಾಡಿಸ್ತಾ ಇದ್ದಾನೆ. ಒಂದು ಸಲ ಸ್ವಲ್ಪ ಸ್ಟ್ರೈಕ್ ಮಾಡ್ಲಿ, ಡಾಕ್ಟರ್ ಬರ್ತಾರೆ ವೆಂಟಿಲೇಟರ್ ಅಂದಿಟ್ಟು ಉಸಿರಾಟ ಆಡಿಸಲಿಕ್ಕೆ ನೋಡ್ತಾರೆ, ಒಂದು ದಿನಕ್ಕೆ 5,000 10,000 ತೆಗೀತಾನೆ. ಮತ್ತೆ ಹುಟ್ಟಿದಾಗ್ಲಿಂದ ಫ್ರೀಯಾಗಿ ವೆಂಟಿಲೇಷನ್ ಮಾಡಿಸ್ತಾನಲ್ಲ, ಅವನಿಗೆ ಎಷ್ಟು ಕೊಡಬೇಕು ಫೀಸು ನಾವು? ಆ ರೀತಿಯಾಗಿ ಭಗವಂತ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಭಗವಂತ ನಮಗೆ ಹಗಲು ರಾತ್ರಿ 24 ತಾಸು ನಮ್ಮ ಸುತ್ತೇ ಬಿದ್ದಿದ್ದು ನಮಗಾಗಿ ದುಡಿಯುತ್ತಾ ನಮ್ಮನ್ನ ಎಲ್ಲಾ ಇಂದ್ರಿಯಗಳಲ್ಲಿ ನಿಂತು ಕೈ ಕದಲಿಸ್ತಾನೆ, ಕಾಲು ಕದಲಿಸ್ತಾನೆ, ನಮಗೆ ಆಲೋಚನೆ ಕೊಡುತ್ತಾನೆ, ಆಲೋಚನೆಗೆ ತಕ್ಕಂತೆ ಕೈ ತಾನೇ ಕದಲಿಸ್ತಾನೆ. ಯಾಕೆ ಕೈಯನ್ನು ಕದಲಿಸುವ ತಾಕತ್ತು ನಮಗಿಲ್ಲ. ಯಾಕೆ ಜೀವ ಎಷ್ಟಿರ್ತಾನೆ? ಕುದುರೆಯ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಅದರಳು ಒಂದು ಅಷ್ಟು ಜೀವ ಪರಮಾಣು. ಅಂಥ ಜೀವ ಈ ಶರೀರದಲ್ಲಿ ಒಂದು ಕೂದಲಿನ 1,000 ಭಾಗವೂ ಇಲ್ಲ. ಈ ಶರೀರ ಹೊತ್ತುಕೊಂಡು ತಿರುಗಲಿಕ್ಕಾಗುತ್ತಾ? ಹಾಗಾದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈ ತಲೆ ಈಚೆ ಆಚೆ ಮಾಡಿದ್ಯಾರು? ಕಣ್ಣು ರೆಪ್ಪೆ ಹಾಕಿದ್ಯಾರು? ಕೈಕಾಲು ನಮಗೆ ಖುಷಿ ಬಂದಂತೆ ಕೈ ಆಚೆ ಕಾಲು ಈಚೆ ಅದ್ ಮಾಡಿ ನಡೆದು ಕುಣಿದು ಎಲ್ಲ ಮಾಡಿ ಮಾಡಿದ್ಯಾರು? ಅಂದರೆ ಈ ಜೀವನು ಈ ಶರೀರ ಹೊತ್ತು ತಿರುಗಲಿಕ್ಕಾಗುತ್ತೋ? ಆಗಲ್ಲ. ಮತ್ಯಾರು? ಅಂದರೆ ಈ ಶರೀರದ ಸುತ್ತು ಸ್ವಾಮಿಯೇ ಇದ್ದು ಇಂದ್ರಿಯಗಳಲ್ಲಿ ಸ್ವಾಮಿಯೇ ಇದ್ದು ನಮಗೆ ಆಲೋಚನೆ ಕೊಟ್ಟು ಹೀಗೆ ನಡೆಯಬೇಕು ಅಂತ ಆಲೋಚನೆ ಕೊಟ್ಟು ಶರೀರ ಹೊತ್ತು ನಡೆಯುತ್ತಾನೆ. ತಾನು ನಡೆದು ಶರೀರದಿಂದ ಹೆಜ್ಜೆ ಹಾಕಿಸ್ತಾನೆ, ಒಗ್ಗರಣೆ ಕೊಡುತ್ತಾನೆ, ನಾ ನಡೆದೆ ಅಂತ ನಮ್ಮ ತಲೆಗೆ. ಹಾಗೆ ಊಟ ಕೂಡಿಸ್ತಾನೆ, ಊಟ ಮಾಡಿಸ್ತಾನೆ. ಬೆಳಿಗ್ಗೆ ಎದ್ದಾಗ್ಲಿಂದ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ನಮ್ಮ ಕೈಯಲ್ಲಿ ಕೈ ಇಟ್ಟು ಮಲಮೂತ್ರ ತೊಳಸ್ತಾನೆ. ಪ್ರತಿದಿನವೂ ಬಿಡದೆ ಈ ಕಾರ್ಯಕ್ರಮ ಮಾಡುತ್ತಾನೆ. ಛೇ, ಈ ಪ್ರಾಣಿ ಎಷ್ಟು, ನಾನೆಲ್ಲಿ ಇವನೆಲ್ಲಿ. ಇವನ ಪ್ರತಿಯೊಂದು ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ಪರ್ಯಂತ, ರಾತ್ರಿ ಮಲಗಿದಾಗ್ಲಿಂದ ಏಳೋ ಪರ್ಯಂತ ಇವನ ಸುತ್ತೇ ಬಿದ್ದಿರಬೇಕಲ್ಲ ಅಂತ ಆ ಸ್ವಾಮಿಗೆ ಒಂದು ಕ್ಷಣ ಆಲೋಚನೆ ಬಂದರೆ ನಮ್ಮ ಪಾಡೇನು? ಎತ್ತಿ ಹಾಸ್ಪಿಟಲ್ ಅಲ್ಲಿ ಹಾಕ್ತಾರೆ ಅಥವಾ ಹೊರಗೆ ಹಾಕಿ ಸುಟ್ಟು ಬಿಸಾಡುತ್ತಾರೆ. ಅಂಥ ಸ್ವಾಮಿ ನಮ್ಮ ಸುತ್ತು ಒಳಗೆ ನಿಂತು ಈ ವ್ಯಾಪಾರಗಳನ್ನು ಎಡೆಬಿಡದೆ ಮಾಡುವಾಗ ನಾವು ಅವನ ಕರುಣೆ ಗೊತ್ತಾಗಬೇಕಾದ್ರೆ ಈ ಶರೀರದಲ್ಲಿ ನಿಂತು ಎಷ್ಟು ವ್ಯಾಪಾರ ಮಾಡುತ್ತಾ ಇದ್ದಾನೋ ನೋಡಿದರೆ ಆಶ್ಚರ್ಯ ಆಗಿಬಿಡುತ್ತೆ. ಸ್ವಾಮಿ, ಏನೂ ಇಲ್ಲದ ಒಬ್ಬ ಜುಜುಬಿ ಪ್ರಾಣಿ ನಾನು, ನನಗಾಗಿ ಹಗಲು ರಾತ್ರಿ ಈ ಶರೀರದಲ್ಲಿ ನಿಂತು ಇಷ್ಟು ವ್ಯಾಪಾರ ಮಾಡಿಸ್ತಾ ಇದೀಯಾ? ಇಂಥ ಮಹಿಮಾ ಸ್ವಾಮಿ, ಇಂಥ ವ್ಯಾಪಾರ ಮಾಡಿಸಿ ನನ್ನಿಂದ ನನಗೇನೋ ಮೇಲ್ನೋಟಕ್ಕೆ ನೋಡಿದೆ, ಕೇಳಿದೆ, ಕುಣಿದೆ, ಕುಪ್ಪಡಿಸಿದೆ, ಊಟ ಮಾಡಿದೆ ಅಂತ ಇದೆಲ್ಲ ನೀನೇ ಮಾಡಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದೀಯಪ್ಪ. ಒಬ್ಬರಲ್ಲ, ಇಬ್ಬರಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಬ್ಬ ಚೇತನ ರಾಶಿಯ ಶರೀರ ಹೊತ್ತು 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 ಅವರ ಹಿಂದೆ ತಿರುಗಿ ಅವರಿಗೆ ಉಣಿಸಿ ಅವರಿಗೆ ಸಂತೋಷ ಕೊಟ್ಟು ಅವರ ಸಂತೋಷದಲ್ಲಿ ನೀನು ಸಂತೋಷಪಟ್ಟು ಎಷ್ಟು ದುಡಿತಾ ಇದೀಯಪ್ಪ. ಇಡೀ ಜಗತ್ತಿಗೆ ಒಬ್ಬನೇ ಸೇವಕ, ನೀನೊಬ್ಬನೇ ಅಲ್ವಾ? ಈ ರೀತಿಯಾದ ಚಿಂತನ ಕ್ರಮದಿಂದ ನಾವು ಆನಂದ ಪಡಬೇಕಾದರೆ ಅದು ದೇವರ ಕರುಣೆ ಪರಿಚಯ ಆದರೆ ಮಾತ್ರ ಬರುತ್ತೆ. ದೇವರ ಕರುಣೆ ಪರಿಚಯ ಆಗುವುದು ಪುಸ್ತಕ ಓದಿದರೆ ಬರಲ್ಲ, ಸುಮ್ಮನೆ ಪ್ರವಚನ ಕೇಳಿದರೆ ಬರಲ್ಲ. ಅದನ್ನ ಮನಸ್ಸಿನಲ್ಲಿ, ಸ್ವಾಮಿ ನನ್ನ ಇಂದ್ರಿಯಗಳಲ್ಲಿ ನೀನಿಂಥ ವ್ಯಾಪಾರ ಮಾಡ್ತಾ ಇದ್ದೀಯಾ ಅಂತ ಏಕಾಂತದಲ್ಲಿ ಕೂತು ಮನನ ಮಾಡಿ ಮಾಡಿ ನಮ್ಮೊಳಗೆ ನಮ್ಮ ಜೊತೆಗೆ ಅವನೊಬ್ಬನಿದ್ದಾನೆ ಎಂಬ ಫೀಲಿಂಗ್ ಬರಬೇಕು. ಆಂಗ್ಲದಲ್ಲಿ ಹೇಳಬೇಕಾದ್ರೆ ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್, ನಮ್ಮ ಸುತ್ತು ಅವನಿದ್ದಾನೆ, ನಮಗಾಗಿ ಒದ್ದಾಡ್ತಾ ಇದ್ದಾನೆ ಎಂಬ ಚಿಂತನೆಯಿಂದ ಅವನ ಕುರಿತು ಅವನನ್ನೇ ನೋಡುತ್ತಾ ಹೇಳಿದ ಗ್ರಂಥವಿದು ಹರಿಕಥಾಮೃತ ಸಾರ. ಅದನ್ನೇ ಹೇಳ್ತಾ ಇದ್ದಾರೆ, ನಮಗಾಗಿ ದುಡಿದು 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 ನಮಗ ಏಳಿಗೆಗಾಗಿ ಒದ್ದಾಡುವ ಚೇತನ ಯಾರು? ಹರಿ. ಅವ ಮಾಡುವ ವ್ಯಾಪಾರವೇ ಕಥಾ, ನಮ್ಮಲ್ಲಿ ನಿಂತು ಮಾಡಿಸುವಂತಹ ವ್ಯಾಪಾರವೇ ಕಥಾ. ಅದರಲ್ಲಿ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬರುವುದೇ ಅಮೃತ. ಅದು ಅವನೇ ಕೊಡತಾನೆ ಎಂಬುದು ಸಾರವಯ್ಯ. ಅದು ಅವನ ಪಾದಕ್ಕೆ ಬಿದ್ದರೆ ಬರುತ್ತೆ, ಇಲ್ಲದೆ ಬರಲ್ಲ. ನಮ್ಮಲ್ಲಿ ಅಹಂಕಾರ ಎಷ್ಟರವರೆಗೆ ಇರುತ್ತೆ ಅಷ್ಟರವರೆಗೆ ದೇವ ನಮ್ಮ ಕಡೆ ನೋಡ, ಅಹಂಕಾರ ಕತ್ತರಿಸಿದರೇನೆ ಬರುತ್ತೆ. ಆದ್ದರಿಂದ ಹರಿಕಥಾಮೃತ ಸಾರ ಅಂದರೆ ನಮ್ಮ ಪ್ರಧಾನ ಶತ್ರುವಾದ ಅಹಂಕಾರವನ್ನ ಕತ್ತರಿಸುವಂತಹ ಅಮೃತವಯ್ಯ ಇದು ಖಡ್ಗ. ಅದೇ ಹರಿ ಕಥಾ ಅಮೃತ ಸಾರ. ಇದನ್ನು ನಾವು ಕೊಡಲಿಕ್ಕಿದ್ದೇವೆ ಈ ಗ್ರಂಥದಲ್ಲಿ. ಈ ಗ್ರಂಥವನ್ನ ಯಾರು ಓದ್ತಾರೋ, ಯಾರು ಹೇಳುತ್ತಾರೆ, ಶ್ರೀಧ ವಿಠಲದಾಸರು ಕೊನೆಯ ಫಲಸುತಿ ಸಂಧಿಯಲ್ಲಿ ಹೇಳುತ್ತಾರೆ, ಯಾರಾದರೆ ಹರಿಕಥಾಮೃತ ಸಾರದಲ್ಲಿ ದಾಸರಾಯರು ಹೇಳಿದ ರೀತಿಯಲ್ಲಿ ಹಾಗೆ ಚಿಂತನೆ ಮಾಡಿ ಜೀವನದಲ್ಲಿ ನಡೆಯುತ್ತಾರೋ ಅವರ ಹಿಂದೆ ನಮ್ಮ ಸ್ವಾಮಿ ಎಡಬಿಡದೆ ತಿರುಗುತ್ತಾನೆ. ತಾಯಿ ಸುತ್ತು ಚಿಕ್ಕ ಮಗು ತಿರುಗಿದಂತೆ ನಮ್ಮ ಸ್ವಾಮಿ ಅಂತಹ ಚಿಂತನೆ ಮಾಡುವ ಭಕ್ತರ ಸುತ್ತು ತಿರುಗಿ ಬಿಡುತ್ತಾನೆ ಅಂತ ಹೇಳುತ್ತಾರೆ. ಅದ್ಭುತವಾಗಿರತಕ್ಕಂತಹ ಫಲಗಳನ್ನು ಹೇಳಿದ್ದಾರೆ. ಆದ್ದರಿಂದ ಏನೂ ಇಲ್ಲ, ಹರಿಕಥಾಮೃತಸಾರ ಅಂದ್ರೆ ನಮಗಾಗಿ ದುಡಿಯುವ ನಮ್ಮ ಸ್ನೇಹಿತ ಸ್ವಾಮಿ ಅವನನ್ನ ಪಡೆಯಲಿಕ್ಕೆ ಬೇಕಾದ ರಾಜಮಾರ್ಗ, ಅದ್ಭುತವಾದ ಮಾರ್ಗ. ಇದು ಬಿಟ್ಟರೆ ಬೇರೆ ಗತಿ ಇಲ್ಲ. ಇದನ್ನೇ ಇಡೀ ಶಾಸ್ತ್ರ ನಿಷ್ಕರ್ಷ ಮಾಡಿ ಇದ್ಭಂ ಇದಮೇವ ಅಂಥೇಳಿ ಚೆನ್ನಾಗಿ ಹೇಳಿದಾರಲ್ಲ, ಅದನ್ನು ದಾಸರಾಯರು ತಿಳಿಯಾದ ಕನ್ನಡದ ವಾಣಿಯಲ್ಲಿ ನಮ್ಮ ತಲೆಗೂ ತೂರುವಂತೆ ನಮ್ಮ ಮಟ್ಟಕ್ಕಿಳಿದು ಎಲ್ಲಾ ರಹಸ್ಯಗಳನ್ನ ಚೆನ್ನಾಗಿ ಚಿಂತನೆಗೆ ಬರುವಂತೆ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಸಲ್ಲಿಸುವ ಕೃತಜ್ಞತೆ ಏನು ಅಂದರೆ, ಹೇಳಿದ್ದನ್ನ ಕೇಳಿ ಬಿಟ್ಟರೆ ನಮ್ಮಷ್ಟು ಕೃತಜ್ಞರು ಮೂರ್ಖರು ಈ ಜಗತ್ತಿನಲ್ಲಿ ಯಾರೂ ಇರಲ್ಲ. ನಾವು ದಾಸರಾಯರು ಕೊಟ್ಟಂತಹ ಗ್ರಂಥವನ್ನು ಏನು ಮಾಡುತ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ, ಚಪ್ಪಾಳ ತಡತಾ ಇದ್ದೇವೆ, ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇವೆ, ಅದನ್ನ ಪಾರಾಯಣ ಮಾಡಿ ಮುಗಿಸಿ ಬಿಡುತ್ತಾ ಇದ್ದೇವೆ. ಎಷ್ಟು? ನಾನು 1000 ಸಲ ಮಾಡಿದೆ, ನೀನ್ 108 ಸಲ ಮಾಡಿದ್ಯಾ? ನಾನು 1000 ಸಲ ಮಾಡ್ತೇನೆ. ನಾವು ಹೀಗೆ ಮಾಡುತ್ತೇವೆ, ನಾವಿಷ್ಟು ಪಿಜ್ಜಿಟ್ಟಿವಿ, ನಾವಷ್ಟು ಪ್ರೈಸ್ ತಗೊಂಡು, ಇದೇ ತಾತ್ಪರ್ಯ ಆಗ್ತಾ ಇದೆ. ದಾಸರಾಯರು ಹೇಳಿದ್ದನ್ನ ಏಕಾಂತದಲ್ಲಿ ಕೂತು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಅವನೊಬ್ಬನಿದ್ದಾನೆ ಅಂತ ತಿಳಿದು ಸಂತೋಷದಿಂದ ಕಣ್ಣೀರು ಬಂದರೆ, ಆ ಭಗವಂತನ ಚಿಂತನೆ ಮಾಡಿ ಸಂತೋಷ ಪಟ್ಟರೆ, ಅದು ನಿಜವಾಗಿ ಹರಿಕಥಾಮೃತ ಸಾರ ಓದಿದ್ದಕ್ಕೆ, ದಾಸರು ನಮಗೆ ಕೊಟ್ಟಿದ್ದಕ್ಕೆ ಅವರಿಗೆ ನಾವು ಸಲ್ಲಿಸುವ ಆರಾಧನೆ. ಅದು ಬಿಟ್ಟು ದಾಸರು ಹೇಳಿದ ಆ ಗ್ರಂಥವನ್ನು ಹಿಡ್ಕೊಂಡು ಪಾರಾಯಣ ಮಾಡಿ ಮುಗಿಸುವುದರಲ್ಲೇ ತಾತ್ಪರ್ಯ. ಆ ಪಾರಾಯಣವೂ ಕೂಡ ಹೇಳಿ ಮುಗಿಸುವುದರಲ್ಲೇ ತಾತ್ಪರ್ಯ. ಚಿಂತನೆ ಮಾಡಿ ಆನಂದ ಪಡುವ ಗೋಜಿಗೆ ನಾವು ಹೋಗಲ್ಲ. ಅದಕ್ಕೆ ದಾಸರಾಯರು ಹೆಜ್ಜೆ ಹೆಜ್ಜೆಗೂ ಹೇಳುತ್ತಾರೆ, ಅನುಭವಕ್ಕೆ ತಂದುಕೋ, ಅನುಭವಕ್ಕೆ ತಂದುಕೋ ಅಂತ ಹೇಳುತ್ತಾರೆ. ಯಾರು ಹೇಳ್ತಾರೆ ಹೀಗೆ? ತಾಯಿ ಮಕ್ಕಳಿಗೆ ಹಿಂದೆ ಬಿದ್ದು ಬೆನ್ನು ಬಾರಿಸಿ ಮತ್ತು ಹೇಳಿದಂತೆ ಅನುಭವಕ್ಕೆ ತಂದುಕೋ. ಸಕಲ ಸಾಧನಗಳೊಳಗೆ ಇದೇ ಮುಖ್ಯ. ಯಾವುದು? ಅನುಭವಕ್ಕೆ ತಂದುಕೊಳ್ಳೋದು. ಪಾಮರ ಮನುಜರಿಗೆ ಕೇಳಿದರೆ ತಿಳಿಯದು, ಬುದ್ಧರಿಗಲ್ಲದರೆ ಎಂದು. ಯಾರು ಪಾಮರ ಮನುಜರು ಅಂದ್ರೆ, ಎಷ್ಟೋ ತಿಳ್ಕೊಂಡಿದ್ರು ಕೂಡ ಚೂರು ಅನುಷ್ಠಾನಕ್ಕೆ ಇಡದೇ ಇರುವವರೇ ಪಾಮರರು, ಚೂರು ತಿಳ್ಕೊಂಡ್ರು ಕೂಡ ಅನುಷ್ಠಾನಕ್ಕೆ ಇಡುವರೇ ಪಂಡಿತರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಪಾಮರರಾಗಬೇಕೋ ಪಂಡಿತರಾಗಬೇಕೋ ನಾವೇ ನಿರ್ಣಯ ಮಾಡಬೇಕಾಗಿದ್ದು. ದಾಸರಾಯರು ಹೇಳಿಬಿಟ್ಟಿದ್ದಾರೆ, ಅಪ್ಪ ಅದ್ಭುತವಾದ ಗ್ರಂಥ ಕೊಡ್ತಾ ಇದ್ದೇವೆ. ಹೇಳೋದೇನು? ನಿನ್ನ ಜೀವನ ಉದ್ಧಾರ ಮಾಡತಕ್ಕಂಥ ಹರಿ ಕಥಾಮೃತ ಸಾರ ಹೇಳಲಿಕ್ಕೆ ಹೊರಟಿದ್ದೇವೆ. ಇದನ್ನ ಎಚ್ಚರದಿಂದ ಕೇಳಿ, ಅಪರೂಪದ ಅವಕಾಶ. ಎಷ್ಟೋ ಕೋಟಿ ಕೋಟಿ ಜನ್ಮಗಳು ಜ್ಞಾನವೇ ಇಲ್ಲದ ನಾನಾ ಪ್ರಾಣಿಗಳಾಗಿ ಹುಟ್ಟಿ ಪುಣ್ಯ ಮಾಡಬೇಕು ಎಂಬ ಎಚ್ಚರವಿಲ್ಲದಿದ್ರೂ ಕೂಡ ಯಾವುದೋ ಒಂದು ನೆಪದಿಂದ ದೇವ ಪುಣ್ಯ ನಮಗೆ ಕೊಟ್ಟು ಪ್ರಾಣಿಗಳಾಗಿ ಹುಟ್ಟಿದಾಗ ಏನು ಆಹಾರ ತಿನ್ನೋದ್ರಲ್ಲಿ ಚೂರು ಬಿಟ್ಟದ್ದಕ್ಕೆ ಇನ್ನೊಂದು ಪ್ರಾಣಿ ತಿಂದರೆ ಅದಕ್ಕೊಂದು ಪುಣ್ಯ. ಈ ತರ ಪುಣ್ಯ 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 ಚೂರು 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 ಒಂದೊಂದು ಇಡೀ ಜನ್ಮಕ್ಕೂ ಚೂರೇ ಪುಣ್ಯ. ಅಂತಹ ಪ್ರಾಣಿಗಳ ಅಷ್ಟು ಜನ್ಮಗಳಿಂದ ಪುಣ್ಯ ಸಂಗ್ರಹ ಮಾಡಿ ಒಟ್ಟು ರಾಶಿ ಮಾಡಿ ನಮಗೆ ಈ ಜನ್ಮ ಕೊಟ್ಟಿದ್ದಾರೆ. ಇದು ಮತ್ತೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಂತಹ ಕಾಲಕ್ಕೆ ಇಂತಹ ಅಪರೂಪದ ಜನ್ಮ ಬಂದು ತತ್ರಾಪಿ ಭರತಖಂಡದಲ್ಲಿ ಜನ್ಮ ಬಂದು ಅದು ಪುಣ್ಯಕರವಾಗಿರತಕ್ಕಂತಹ ದೇಶ. ಇಲ್ಲಿ ಜನ್ಮ ಬರುವುದೇ ಬಹಳ ಕಷ್ಟ ಅಂತ ಹೇಳ್ತಾರೆ. ಅಂಥ ಕಾಲಕ್ಕೆ ಈ ದೇಶ ಇಲ್ಲಿ ವಿಶೇಷವಾದ ಸಾಧನೆ ಮಾಡುವಂತಹ ಭಾಗ್ಯ ಭಗವಂತ ಕೊಟ್ಟಾಗ ಅದನ್ನ ಕಾಲಿರಿ ಒತ್ತು. ಇಂಥ ವಿಶೇಷವಾಗಿರತಕ್ಕಂಥ ಚಿಂತನೆಯನ್ನು ಮಾಡದೆ ಏನೋ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಕ್ಯಾಶುವಲ್ ಆಗಿ ನಮ್ಮ ಜೀವನ ಕಳೆದು ಬಿಟ್ರೆ ನಮ್ಮಷ್ಟು ಮೂರ್ಖರು ಯಾರಿರ್ತಾರೆ? ಆ ರೀತಿ ಜೀವನ ಏನಾಗಿರುತ್ತೆ ಗೊತ್ತೋ, ಅದನ್ನ ಸೂಸೈಡಲ್ ಅಟೆಂಪ್ಟ್ ಅಂತ ಹೇಳಬಹುದು. ಇಡೀ ಜೀವನವನ್ನ ನಾವೇ ಕೊಂದುಕೊಳ್ಳುವ ಪ್ರಯತ್ನ. ಅದರಿಂದ ನಾವು ದೂರ ಆಗಬೇಕಾದ್ರೆ ದಾಸರಾಯರ ವಾಣಿ ನಮ್ಮ ಮನಮುಟ್ಟಿ ಬರಬೇಕು. ಇನ್ನಾದರೂ ಜೀವನದಲ್ಲಿ ಸಾಧನೆ ಮಾಡೋಣ ಎಂಬ ಹಂಬರ ನಮ್ಮಲ್ಲಿ ಬರಬೇಕು. ಹಾಗೆ ಬಂದರೆ ಮಾತ್ರ ಹರಿಕಥಾಮೃತ ಸಾರ ಹೇಳಿದ್ದಕ್ಕೂ ಕೇಳಿದ್ದಕ್ಕೂ ಸಾರ್ಥಕ್ಕೆ ಬರುತ್ತೆ. ಈ ರೀತಿಯಲ್ಲಿ ಹರಿಕಥಾಮೃತ ಸಾರವನ್ನ ಪೂರ್ಣವಾಗಿ ದಾಸರಾಯರು ನನ್ನಿಂದ ನುಡಿಸಲಿ, ನುಡಿದದ್ದನ್ನ ನನ್ನಿಂದ ಅನುಷ್ಠಾನಕ್ಕೆ ತರಿಸಿ ನಿಮ್ಮೆಲ್ಲರಿಗೂ ದಾಸರ ಅನುಷ್ಠಾನಕ್ಕೆ ಬರುವಂತೆ ಮಾಡಲಿ ಎಂಬ ಪ್ರಾರ್ಥನೆಯಿಂದ ಶ್ರೀಕೃಷ್ಣಾರ್ಪಣಂ ಅಸ್ತು.